ಐದರ ಹಿಂದೆ ಬಂತಲ್ಲ ಈಗಾಗಲೇ ಯಾರು ತಮ್ಮ ಮಹಿಮೆ ತಡೀತಾರೋ ಅವರೊಳಗೆ ವಾಯುದೇವರು ಪ್ರವೇಶ ಮಾಡ್ತಾರೆ, ಅದಕ್ಕೆ ಪ್ರಾತಃ ಅಂತ ಅವ್ರಿಗೆ ಹೆಸರು ಹೇಳಿದ್ದಾರೆ. ಇದರಲ್ಲೇ ಬಂದಿದೆ, ಎರಡು ಇದರಲ್ಲಿ ಬಂದಿರೋದಾನೆ. ಹಾಂ, ಕೋಯಮಾತ್ಮೇತಿ ಅದಕ್ಕೆಲ್ಲ ಅರ್ಥ ಹೇಳಿದ್ರು. ಯದೇತತ್ ಹೃದಯ ಇತ್ತೇತತ್ ವ್ಯಾಚಷ್ಟೇ ಯೋ ವಿಷ್ಣುರಿತಿ ಸರ್ವೈರಪಿ ಅಧಿಕಾರಿಭಿ ಹೃದಿ ಅಯನಾತ್ ಹೃದಯ ನಾಮಕಂ. ಹೃದಿ ಅಯನಾತ್ ಹೃದಯ ನಾಮಕಂ, ಎಲ್ಲ ಅರ್ಹ ಜೀವರಗಳಿಂದ ಹೃದಯದಲ್ಲೇ ಉಪಾಸನೆ ಮಾಡಲ್ಪಡೋದರಿಂದ ದೇವರಿಗೆ ಹೃದಯ ಹೃದಯ ಅಂತಲೇ ಹೆಸರು. ಅದಕ್ಕೆ ಬಿಂಬರೂಪಂ ಉಪಾಸ್ಯ ವಿಧಿ ದರ್ಶಯಿತು ಬಹಳ ಮುಖ್ಯ. ಅದರಿಂದ ಬಿಂಬೋಪಾಸನೆ ಮಾಡಬೇಕು ಎಂಬುದು ಸ್ಪಷ್ಟ ಅಂತ ಕೆಲವರು ಅದರಲ್ಲೇ ವಾದ ಉಂಟು. ಬಿಂಬೋಪಾಸನೆ ಮಾಡಬೇಕು ಬಿಡಬೇಕು ಅಂಥೇಳಿ ಆಚಾರ ಸ್ಪಷ್ಟ ಅನೇಕ ಸರ್ತ ಹೇಳಿದ್ದಾರೆ. ಬಿಂಬೋಪಾಸನೆ ಮಾಡಲೇಬೇಕು ಅಂಥೇಳಿ ಬಿಂಬರೂಪ ಉಪಾಸ್ಯಮಿತಿ ದರ್ಶಯಿತು. ತೃತೀಯಸ್ಯಾಪಿ ಹೃದಯ ನಾಂನ ಆದೌ ಉಪಾದಾನಂ, ಹೆಚ್ಚಲ್ಲಿ ಬಂದಿರೋದು ಎಷ್ಟಂತ ಬಂತಲ್ಲಿ ಅದ ಹೃದಯ ಅಂತಕ್ಕಂಥ ಪದನ ಅಲ್ಲಿ ಆಚಾರ್ಯರು ಮೊದಲಿಗೆ ಯಾತಕ್ಕೆ ಹೇಳಿದರು ಅಂದರೆ ಬಿಂಬರೂಪ ಉಪಾಸನೆಯನ್ನು ಮಾಡಲೇಬೇಕು ಅಂತ ಹೇಳೋದು. ಸರ್ ಯತ್ ಏತತ್ ಹೃದಯ ಮೂರನೇ ಪದ ಬಂದಿರೋದು ಮೊದಲಿಗೆ ಅರ್ಥ ಹೇಳಿದರೆ ಯಾತಕ್ಕೆ ಅಂದರೆ ಭಾಳ ಮುಖ್ಯವಾದಂಥ ಆದ್ದರಿಂದ ಅದರ ಅರ್ಥ ಮೊದಲೇ ಹೇಳಿ. ಹೃದಯ ನಾಮ್ನ ಆದೌ ಉಪಾದಾನ ತೃತೀಯಸ್ಯಾಪಿ ಯತ್ ಏತತ್ ಹೃದಯ ಹೃದಯ ನಾಮಕಂ ಬಿಂಬರೂಪ ಉಪಾಸ್ಯಂ ಜೀವೋ ಏನ ದರ್ಶನಾದೀನ್ ಕುರುತೇ. ಜೀವ ಯಾವುದರಿಂದ ದರ್ಶನಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆಯೋ ಅಂಥ ಪರಿಪೂರ್ಣ ವಸ್ತುವೆ ನಾರಾಯಣ. ಯಶ್ಚ ಹೃದಯಮಿತ್ಯಾದಿನ ಇತ್ಯಾದಿ ನಾಮಭಿಃ ಕೀರ್ತಿತಃ ಸ ವಿಷ್ಣು ರೀತಿ ಯೋಜನಾ. ಯತ್ ಏತತ್ ಹೃದಯ ಮನಃ ಏತತ್ ಇತ್ಯಾದಿ 23 ಹೆಸರುಗಳಿಂದ ಇಲ್ಲಿ ಹೇಳಲ್ಪಟ್ಟಿರುವವನೇ ವಿಷ್ಣು ಅಂತ ಅರ್ಥ. ತ್ರಿವಿಧ ಪೂರ್ತಿಯುಕ್ತ, ತ್ರಿವಿಧ ಪೂರ್ತಿಯುಕ್ತ ಬೆಳೆಸ್ಕೋಬಾರದು. ತ್ರಿವಿಧ ಪೂರ್ತಿ ಅಂತ ಒಂದೇ ಪದ, ತ್ರಿವಿಧ ಪೂರ್ತಿ ಪುನರೇತದೆ ಪುನಃ ಇದಿತಿ ಪದವಿಭಾಗ ಅಭಿಪ್ರೇತ್ಯ ವ್ಯಾಚಷ್ಟೆ ಪೂರ್ಣತ್ವಾದಿತಿ. ತ್ರಿವಿಧ ಪೂರ್ತಿಯುಕ್ತತ್ವಾತ್ ಅಕಾರೇಣ ಉಚ್ಯತೆ ಇತ್ಯರ್ಥ. ಆ ಅನ್ನೋದು ಪೂರ್ಣತ್ವವಾಚಿ. ಅದಕ್ಕೆ ಪೂರ್ಣತ್ವ ಅಂದ್ರೇನು? ಮೂರು ವಿಧವಾದ ಪೂರ್ಣತ್ವ, ದೇಶತಃ ಕಾಲತಃ ಗುಣತಃ. ಅದಕ್ಕೆ ಆ ಪೂರ್ಣತ್ವಾತ್ ಆ ಇತಿ ಕೀರ್ತಿತಃ, ಪೂರ್ಣತ್ವಾತ್ ಆ ಇತಿ ಕೀರ್ತಿತಃ ಮೊದಲು. ಹೌದು, ಹೃದಯದಲ್ಲಿ ಉಪಾಸನೆ ಮಾಡಬೇಕು ತಿಳಿಸೋದಕ್ಕೋಸ್ಕರ ಆ ಪದಕ್ಕೆ ಅರ್ಥ ಮೊದಲು ಹೇಳಿದರು ಅಂತ ಅರ್ಥ ಆಚಾರ್ಯ. ಪದಗಳಿರೋದು ಮೂರನೇ ಪದನೇ ಅದು, ಮೊದಲೇ ಅರ್ಥ ಯಾತಕ್ಕೆ ಬಂತು ಅಂತ ಕೇಳಿದರೆ ಬಹಳ ಮುಖ್ಯವಾದದ್ದರಿಂದ ಆ ಅರ್ಥ ಮೊದಲೇ ಹೇಳಿದರು. ಓ, ದೇವರಿಗೆ ಪೂರ್ಣ ಅಂದರೆ ಮೂರು ಅರ್ಥ, ಪೂರ್ಣಮದ ಪೂರ್ಣಮೆದ ಮನದ ಕಾರೀತಿ ಅರ್ಥ, ದೇಶತಃ ಪೂರ್ಣಂ ಯಾದತಃ ಪೂರ್ಣಂ ಗುಣತಃ ಪೂರ್ಣಂ ಅಂತಲೇ ಅರ್ಥ ಮಾಡ್ಕೊಂಡ್ರು. ಏನು ಹೌದು ಹೌದು ಅದು ಬಿಂಬೋಪಾಸನೆ ಮಾಡಲೇಬೇಕು ಅಂಬುದಕ್ಕೆ ಅದೇ ಕಾರಣ. ಯಾವುದೇ ಒಂದು ಅರ್ಪಣಾದಿಗಳನ್ನು ಮಾಡಬೇಕಾದ್ರೆ ಏನೇ ಮಾಡಿದ್ರು ಕೂಡ ಬಿಂಬ ಉಪಾಸನೆ ಮಾಡಬೇಕು. ಆದರೆ ಅದು ಮೊದಲು ದೇವ್ರ ಮಹಿತಿ ಗೊತ್ತಿರಬೇಕು. ಉಪಾಸನೆ ಮಾಡೋದು ಬೇರೆ, ತಿಳಿಯೋದು ಬೇರೆ. ತಿಳಿಬೇಕಾದ್ರೆ ಮೊದಲು ಜನ್ಮಾದೇಶಿ ಅದೆಲ್ಲ ತಿಳ್ಕೊಂಡಿರಬೇಕು. ಉಪಾಸನೆ ಹಂತ ಬಂದಾಗ ಅಲ್ಲಿ ಮಾಡಬೇಕು. ಈ ಕಾರ್ಡ್ ಮಾಡಿಸೋದೆಲ್ಲ ಅಲ್ಲಿ, ಈ ರೇಷನ್ ಕಾರ್ಡ್ಗೆ ಹೋಗೋದು ಇಲ್ಲಿ ಗೊತ್ತಾಯ್ತು. ಅಲ್ಲಿ ಹೋದ್ರೆ ಕೊಡೋದಿಲ್ಲ ಕಾರ್ಡ್, ಇವ್ರು ಮಾಡಿಕೊಡೋದಿಲ್ಲ ಕಾರ್ಡ್ ಮಾಡಿಕೊಡೋದು ಯಾರು? ಅಲ್ಲಿ ಆಫೀಸ್ಗೆ ಹೋಗಿ ಮಾಡಿಸ್ಕೊಂಡ್ಬರ್ಬೇಕು. ಆ ಕಾರ್ಡಲ್ಲಿ ಪ್ರಾವಿಷನ್ಸ್ ಕೊಡೋದಿಲ್ಲ, ನಿಮ್ಗೆ ಎಲ್ಲಿ ಕೊಡ್ತಾರೆ ಅದನ್ನು? ಇಲ್ಲಿ ಕೊಡ್ತಾರೆ. ಆದ್ದರಿಂದ ನಾವು ಮೊದಲು ಉಪವಾಸ ಇಷ್ಟೆಲ್ಲ ಜ್ಞಾನ ಸಂಪಾದನೆ ನಾವು ಉಪವಾಸನೆ ಮಾಡಿ ಮೊದಲೇ ಶುರು ಮಾಡಿಬಿಟ್ರೆ ಏನಾಗುತ್ತೆ? ಅದರಿಂದ ಕನ್ಫ್ಯೂಷನ್ ಬೇಡ, ಮೊದಲೇ ಮಾಡೋಕ್ಕೆ ಬರೋದಿಲ್ಲ. ಏನು ಪ್ರಾಕ್ಟಿ? ಮೊದಲೆಲ್ಲ ಶಾಸ್ತ್ರಾಧ್ಯಯನ ಮಾಡಿದ್ಮೆ ಉಪಾಸನೆಯ ಕಾಲ ಬರಬೇಕು. ಅದಕ್ಕೇನಂತಾರೆ, ಆಗ ಹೃದಯದಲ್ಲಿ ಉಪಾಸನೆ ಮಾಡಬೇಕು ಅಂತರ್ಥ. ಮತ್ತೆ ಹೇಳ್ತಾರಲ್ಲ, ಆ ಗುರುಗಳು ಬರ್ತಾರ, ಆ ಬಂದು ಏದೋಪಾಸ ಆ ಅಧಿಕಾರ ಬಂದಾಗ ಬರ್ತಾರೋ, ಅದಕ್ಕಿಂತ ಮುಂಚೆ ಅದಕ್ಕೇನೆ ಮೊದಲು ಬಂದಿದ್ರೆ ಹಾಗಾಗ್ತಿತ್ತು. ಸ್ಪೆಷಲೈಸೇಷನ್ ಅಂಬೋದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಗೆಲ್ಲ, ಎಲ್ಲಿ ಅದು ಹೈಯರ್ ಇದ್ರಲ್ಲಿ. ಆದ್ರೆ ಸ್ಪೆಷಲೈಸೇಷನ್ ಬಿಂಬೋಪಾಸನೆ ಅಂದ್ರೆ ಹಾಗೆ ಅವ್ರು ಹೇಳ್ತಾರೆ, ಯಾವುದೇ ಇರೋದು ಅವರೇ ಹೇಳ್ತಾರೆ. ಈಗ ಟಾಪಿಕ್ ಸೆಲೆಕ್ಟ್ ಮಾಡ್ಕೋತಾರಲ್ಲ ಹಾಗೆ, ಪಿ ಥೀಸಿಸ್ಗೆಲ್ಲ ಪಾಯಿಂಟ್ ಮಾಡ್ಕೋಬೇಕು. ಅಲ್ಲಿ ಕನ್ಸಲ್ಟೇಷನ್ ವಿತ್ ಟೀಚರ್, ಇವ್ನು ಯಾವುದೋ ಕೊಟ್ಟರೆ ಒಪ್ಪೋದಿಲ್ಲ ಅವರು. ಏನು ಮಾಡ್ತಾರೆ? ಅವ್ರು ಹೇಳಿದ್ದನ್ನ ಮಾಡಿದರೆ ಕೊಡೋದಿಲ್ಲ, ಅವರು ಅಕ್ಸೆಪ್ಟೇ ಮಾಡೋದಿಲ್ಲ ಆ ರೀತಿ. ಯಾರು ಅಲ್ಲಿವರೆಗೂ ಹರಿ ಸಾಮಾನ್ಯತ ಹರಿ ಅಂತ ಮಾಡಿದ್ರೆ ಸಾಕು, ಅದು ಗುರುಭ್ಯೋ ನಮಃ ಹರಿ ಹಿ ಓಂ. ಹರಿ ಶಬ್ದಕ್ಕೆ ಬಿಂಬೋಪಾಸನೆ ಗೊತ್ತಾಗೋವರೆಗೂ ಹರಿ ಶಬ್ದ ಉಪಾಸನೆ ಮಾಡಿದರೆ ಆಯ್ತು. ಅದು ನಮಗೆ ಗೊತ್ತ, ಅವ್ರಿಗೆ ಗೊತ್ತಾಗ್ತದೆ, ನಮಗೆ ಗೊತ್ತಾಗೋದು ಅವ್ರಿಗೆ ಗೊತ್ತ. ಹೌದು, ನಾನು ಇವರು ಕ್ಲಾಸ್ ಟೀಚರ್ ಅಂತ ಹೇಳ್ತಾರಲ್ಲ ಹಾಗೆ, ನಾವು ಹಾಸ್ಕೊಬರ್ಲಿಕ್ಕೆ ಬರೋದಿಲ್ಲ, ಅವರೇ ಕಳಿಸ್ಕೊಡ್ತಾರೆ. ಹಾಂ, ಕ್ಲಾಸ್ ಟೀಚರ್ ಹುಡುಗರು ಹಾಸ್ಕೊಳಕ್ಬಿಟ್ಟು ದೊಡ್ಡ ಗಲಾಟೆ, ಅದೇ ವರ್ಷ ಪೂರ್ತಿ ಅದೇ ಆಗುತ್ತೆ ಗಲಾಟೆ. ಅವ್ರು ಕಳಿಸ್ಕೊಡ್ತಾರೆ, ಅವರು ಅಕ್ಸೆಪ್ಟ್ ಮಾಡ್ಬೇಕು, ಅಷ್ಟ್ರಲ್ಲಿ ಬೇರೆ ದಾರಿ ಇಲ್ಲ. ಏನ ಅದು ನಾವು ಅರ್ಹತೆ ಇದ್ದರೆ ಸಿಗೋದಿಲ್ಲ, ಆ ಸ್ಟೇಜ್ಗೆ ಹೋದ್ರೆ ಸಿಗ್ತಾರೆ, ಮೊದಲೇ ಸಿಗೋದಿಲ್ಲ. ಆಯಿತಿ ಉದರೇತದಿತ್ಯತ್ರ ಆಯಿತದಿತಿ, ಅಲ್ಲಿವರೆಗೂ ನಮ್ಮ ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಟೀಕಾರಾಯರು ಅಂತ ಅವರೆಲ್ಲ ಸಾಮಾನ್ಯವಾಗಿ ಉಪವಾಸ ಗುರುಭ್ಯೋರು ಅವರೆಲ್ಲ ಬಂದ್ಬಿಡ್ತಾರೆ. ನೇತ ಗುರು ಬಂದಾಗ ಆ ಸಮಯದಲ್ಲಿ ಬೇರೆ ತಿವಿಧ ಸರ್ವಾಂತರ್ಗತತ್ವಾದ ಇತ್ಯರ್ಥ ಗತತ್ವಾತ್ ಏನದು ಹಿತತ್ವಾತ್ ಅಂದರೆ ಏನು? ಹಿತ ಅಂದರೆ ವ್ಯಾಪ್ತ ಅಂತ ಅರ್ಥ. ಎಲ್ಲಿ ವ್ಯಾಪ್ತ ಅಂದರೆ ಹಿತತ್ವಾತ್ ತತತ್ವಾತ್ ಗತತ್ವಾತ್ ಸರ್ವಾಂತರ್ಗತತ್ವಾದ ಇತ್ಯರ್ಥ. ಸರ್ವತ್ರ ಅಂತರ್ಗತನಾಗಿ ವ್ಯಾಪ್ತನಾಗಿರೋದ್ರಿಂದ ಪರಮಾತ್ಮನಿಗೆ ಹಿತ ಅಂತ ಹೆಸರು. ಚ ಆ ಎ ಹಿತತ್ ಮೂರು ಪದ ಉಪಯೋಗಿಸಿದರೆ ದೇವರಿಗೆ ಇತತ್ ಇತತ್ವಾಚ್ಯ ತತತ್ವಾಚ್ಯ ಸ ಇತನ್ನಾಮ ಕೇಶವ. ಇತತ್ವಾಚ್ಯ ತತತ್ವಾಚ್ಯ ಸಹ ಇತತ್ ನಾಮ ಕೇಶವ. ಸರ್ವಾಂತರ್ಗತತ್ವಾದಿತ್ಯರ್ಥ ತತತ್ವಾತ್ ಆಕಾಶವತ್ ವ್ಯಾಪ್ತತ್ವಾದಿತಿ. ನಮಗೆ ವ್ಯಾಪ್ತಿಗೆ ದೃಷ್ಟಾಂತ ಬೇಕು ಅಂದರೆ ಆಕಾಶ ದೇವರು ಇಟ್ಟಿದ್ದಾನೆ ನಮ್ಮೆದುರಿಗೆ, ಗೊತ್ತಾಯ್ತಾ? ವ್ಯಾಪ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಕಾಶನ ಉಪಯೋಗ ಮಾಡ್ಕೋಬೇಕು. ಒಂದೇ ವರ್ಷ ಅಷ್ಟು ದೊಡ್ಡ ವ್ಯಾಪ್ತವಾಗಿ ಆಗಿರುತ್ತೆ ಅಂದರೆ ಆಕಾಶ ಇದೆ ಅಲ್ಲಿ ಇವತ್ತು. ಸೊ ಎಲ್ಲಾದ್ರು ದೇವರು ನಂಬಲಕ್ಕೆ ನಮಗೆ ಏನೇನು ಬೇಕೋ ದೇವರು ವ್ಯವಸ್ಥೆ ಮಾಡಿಕೊಟ್ಬಿಟ್ಟಿದ್ದಾನೆ, ಅದು ಅರ್ಥ ಮಾಡ್ಕೋಬೇಕಷ್ಟೇ. ಏಷ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಈಶಾಭಾಷ್ಯದ ಮಾತು. ತತ್ ಅದು ಪರಮಾತ್ಮ ಅಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ, ಎಲ್ಲಾದ್ರ ಒಳಗಿದ್ದಾನೆ ಎಲ್ಲಾದ್ರ ಹೊರಗಿದ್ದಾನೆ. ಅದನ್ನೇ ಹೆಚ್ಚಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಬಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಇತಿ ಹಿ ಶ್ರುತಿ ಇತನ್ನಾಮ ಏತತ್ ಇತಿ ಪ್ರಸಿದ್ಧಃ ಉಚ್ಚಯ ನಿಚಯ ಸಮುದಾಯ. ಉಚ್ಚಯ ಅಂದರೆ ಸಮುದಾಯ, ಉನ್ನತಿ, ಉಚ್ಛ್ರಾಯ. ಗುಣ ಗುಣೋ ಗುಣೋರು ಸಮುದಾಯೋಯಂ ವಾಸುದೇವ ಇತಿ ವಚನ. ಏನು ಸಮುದಾಯ ಅಂದರೆ ಪರಮಾತ್ಮ ಅನಂತಾನಂತ ಗುಣಗಳ ಸಮುದಾಯ. ಅದರಿಂದಾಗಿನೇ ಅದು ಅತಿತಮ ತಮೋಗಿರಿ ವಿಭೇ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಣ ನಿಲಯ ಅಂತ ಹೇಳುತ್ತಾ ಭವಭವ ಶರಣಮ್ ಅಂತ ಹೇಳಿದ್ದಾರೆ. ಅತಿತಮ ತಮೋಗಿರಿ ಸಮಿತಿ ವಿಭೇದನ ಅಂತ ಹೇಳಬೇಕಾದ್ರೆ ಪರಮಾತ್ಮ ತಮಸ್ಸಿನ ರಾಶಿನೇ ನಾಶ ಮಾಡ್ತಕ್ಕಂಥ ಗುಣರಾಶಿಯಾದವನು ಪರಮಾತ್ಮ ಗುಣರಾಶಿ. ಆದ್ದರಿಂದ ತಮಸ್ಸಿನ ರಾಶಿಯನ್ನೆಲ್ಲ ನಾಶ ಮಾಡ್ತಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಗುಣ ಸಮುದಾಯ ಗುಣೈಹಿ ಉಪಾಸ ಗುಣೈರುರ ಇಂಥ ಗುಣಗಳ ಉರು ಸಮುದಾಯ ಪರಮಾತ್ಮ. ಅಂತಿಂಥ ಸಮುದಾಯ ಅಲ್ಲ ಗುರು ಅಂದರೆ ಸರ್ವಶ್ರೇಷ್ಠವಾದಂಥ ಸಮುದಾಯ ಅಂದರೆ ಏನು? ಕಾಂಗ್ರಿಗೇಷನ್ ಅಂತ ಅರ್ಥ. ಕಾಂಗ್ರಿಗೇಷನ್ ಆಫ್ ಆಲ್ ವರ್ಚುಸ್ ವಾಸುದೇವ ಇತಿ ವಚನಾತ್ ಜ್ಞಾನಸ್ಯ ಆತ. ಅದನ್ನೇ ಲಕ್ಷ್ಮೀ ಸ್ವಯಂವರದಲ್ಲಿ ಹೇಳಿದ್ದು, ಒಂದು ಗುಣ ಇದ್ದರೆ ಒಂದು ಗುಣ ಇಲ್ಲ. ಕೆಲವರಲ್ಲಿ ಇದೆ ನೂನಂ ತಪೋ ಯಶ್ಚ ನಮನ್ಯು ನಿರ್ಜಯ. ಅಂದರೆ ಕಾಂಗ್ರಿಗೇಷನ್ ಆಫ್ ವರ್ಚುಸ್ ಒಂದು ಕಡೆ ಸೇರಿಲ್ಲ. ಯಾರಲ್ಲಿರೋದದು? ದೇವರಲ್ಲಿ ಒಂದೇ. ನಾರಾಯಣಂ ಗುಣೈ ಸರ್ವೈರ್ ಉದೀರ್ಣಂ ದೋಷವರ್ಜಿತಂ. ಆಚಾರ್ಯರ ಮಾತು ಎಲ್ಲ ಶಾಸ್ತ್ರದ ಸಾರ ನೆನಪಿಟ್ಟುಕೊಂಡ್ರೆ ಇದೆಲ್ಲ ತಿಳಿಯುತ್ತೆ. ಜ್ಞಾನಸ್ಯ ಆತತತ್ವಂ ನಾಮ ದೇವರ ಜ್ಞಾನ ಆತತ ಅಂದ್ರೇನು? ಗುಣವಿತ್ ವ್ಯಾಪ್ತತ್ವಂ ಗುಣವತ್. ಗುಣ ಹೇಗೆ ಗುಣಿ ಹೇಗೆ ವ್ಯಾಪ್ತನಾಗಿದ್ದಾನೋ ಅವನ ಗುಣಗಳು ಕೂಡ ಹಾಗೆ ಅವನ ಜ್ಞಾನವೂ ವ್ಯಾಪ್ತವಾಗಿದೆ. ನಿರತಿಶಯಂ ನಿರತಿಶಯ ಸ್ಪಷ್ಟತ್ವಂ ವಾ ಸ್ಪಷ್ಟತ್ವ ಅತಿಶಯ ಸ್ಪಷ್ಟತ್ವ ನಿರತಿಶಯ ಸ್ಪಷ್ಟತ್ವ. ದೇವರ ಸ್ಪಷ್ಟತ್ವ ಅಂದರೆ ಅಲ್ಟಿಮೇಟ್. ದೇವರ ಜ್ಞಾನ ಸ್ಪಷ್ಟ ಅತಿ ಅಂಥ ಜ್ಞಾನ ಇನ್ನೊಂದು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಿರತಿಶಯ ಸ್ಪಷ್ಟವಾಗಿರೋ ದೇವರ ಜ್ಞಾನದ ವ್ಯಾಪ್ತಿಯ ಒಂದು ಅರ್ಥ. ವ್ಯಾಪ್ತ ಜ್ಞಾನ ಮಹಾಂಶುಮಾನ್ ಹೇಳಿದ್ದಾರೆ. ವ್ಯಾಪ್ತ ಜ್ಞಾನ ಮಹಾಂಶುಮಾನ್, ಅಂಶು ಅಂದರೆ ಕಿರಣ, ಅಂಶುಮಾನ್ ಅಂದರೆ ಕಿರಣ ಹೊಂದಿದ ಸೂರ್ಯ. ಎಂಥ ಕಿರಣ ಅಂದರೆ ಜ್ಞಾನ ಕಿರಣ. ಎಂಥ ಜ್ಞಾನ ಅಂದರೆ ವ್ಯಾಪ್ತ ಜ್ಞಾನ. ವ್ಯಾಪ್ತ ಜ್ಞಾನ ಮಹಾಂಶುಮಾನ್ ಅಂತ ಒಂದು ಸ್ಪಷ್ಟ ಅತಿಸ್ಪಷ್ಟ ವಿಷದ. ಇವೆಲ್ಲ ಅನುವ್ಯಾಖ್ಯಾನದ ಮಾತುಗಳು. ಸ್ಪಷ್ಟ ಅತಿಸ್ಪಷ್ಟ ವಿಷದ ದೇವರ ಜ್ಞಾನದ ಬಗ್ಗೆ ಮಾಹಿತಿ ಅದು. ಸ್ಪಷ್ಟ ಅತಿಸ್ಪಷ್ಟ ವಿಷದ ನಮ್ಮದು ಅಸ್ಪಷ್ಟ. ಫಸ್ಟ್ ಆದಾಗ ಅಸ್ಪಷ್ಟ, ಅದರಲ್ಲಿ ಸಂಶಯ, ಅದರಲ್ಲೂ ಮಿಥ್ಯಾಜ್ಞಾನ ಬೇರೆ. ಎಷ್ಟು ಕಾಂಟ್ರಾಸ್ಟ್ ಮಾಡಿದರೆ ದೇವರ ಜ್ಞಾನ ಎಷ್ಟು ದೊಡ್ಡದು ಅಂದರೆ ಸ್ಪಷ್ಟ ಅತಿಸ್ಪಷ್ಟ ವಿಷದ ವ್ಯಾಪ್ತ. ಅದು ದೇವರ ಜ್ಞಾನದ ಮಹಿಮೆ. ಇತ್ಯಾದಿ ವಿವಿಧ ಜ್ಞಾನ ರೂಪತ್ವಾತ್ ಎಲ್ಲ ಇನ್ನೂ ಸ್ಪಷ್ಟ ಮಾಡ್ತಿದ್ದ. ಸ್ಪಷ್ಟ ಅತಿಸ್ಪಷ್ಟ ವಿಷದ. ಸ್ಪಷ್ಟ ಅಂದರೆ ಸೂಕ್ಷ್ಮದಲ್ಲಿ ಸ್ಪಷ್ಟ ಆಯಿತು, ವಿಷದ ಅಂದರೆ ಬಿಡುತ್ತದೆ, ವಿಷದ ಬಿಡುತ್ತೆ ಹೇಳುತ್ತೆ. ಸ್ಪಷ್ಟ ಬಂದು ಡೆಪ್ತ್ ಹೇಳುತ್ತೆ. ಆದ್ದರಿಂದ ಬಿಡುತ್ತರೂ ಡೆಪ್ತು ಎರಡೂ ದೇವರಲ್ಲಿದೆ ಅಂತ ಹೇಳಬೇಕಾಗಿ. ಅಥವಾ ಒಂದರಲ್ಲಿ ಎಕ್ಸ್ಪರ್ಟ್ ಇದ್ದಾನೆ, ಅದರಲ್ಲಿ ಭಾರಿ ಎಕ್ಸ್ಪರ್ಟ್, ಬೇರೆದ್ರಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅರ್ಥ ಆಯ್ತು. ಅಲ್ಲ ಕ್ವಾಲಿಟಿ ಕ್ವಾಂಟಿಟಿ ಒಂದು, ಇದರಲ್ಲೂ ಕೂಡ ಕ್ವಾಂಟಿಟಿಯಲ್ಲಿ ಎಲ್ಲಿದೆ ಕ್ವಾಲಿಟಿಯಲ್ಲಿ ಈಗ ಒಂದು ಮೊಳಿ ಒಂದು ಸಾಮಾನ್ಯ ಜ್ಞಾನನೂ ಪೂರ್ಣ, ವಿಶೇಷ ಜ್ಞಾನನೂ ಪೂರ್ಣ. ದೇವ್ರ ಮಹಿಮೆ ಹಾಲ್ ಸ್ಪೆಷಲಿಸ್ಟ್ ಇರ್ತಾರೆ, ಬೇರೆ ಕೇಳಕ್ಕೆ ಹೋದ್ರೆ ಅಲ್ಲಿ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಕೈ ಸ್ಪೆಷಲಿಸ್ಟ್ ಇದೆ ಅಲ್ಲಿ ಬೇರೆದನ್ನ ನೋಡಕ್ಕೆ ಹೋಗೋದಿಲ್ಲ. ದೇವ್ರು ಹಾಗಲ್ಲ, ವಿಷಯದ ವ್ಯಾಪ್ತ ಎಲ್ಲದರ ವಿಷಯ ಜ್ಞಾನ ಇದೆ ಮತ್ತು ಎಲ್ಲದರ ಬಗ್ಗೆ ಡೀಪೆಸ್ಟ್ ನಾಲೆಡ್ಜ್ ಇದೆ, ಅತಿ ಸ್ಪಷ್ಟ. ಗೊತ್ತಾಯ್ತಾ? ಹ್ಯಾಕ್ ಹ್ಯಾಕ್ ಸೇರಿಕೊಡುತ್ತೆ ವ್ಯಾಪ್ತ ಜ್ಞಾನ. ಮಾಸ್ಟರ್ ಹೇಳ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ತಾರೆ. ಎಲ್ಲ ಎಲ್ಲಿ ಸೇರ್ಕೊಳ್ಳೋದು? ಸೇರ್ಕೊಳ್ಳಿಲ್ಲ. ಜನರಲ್ ಸರ್ಜನ್ ಬೇರೆ, ಸ್ಪೆಸಿಫಿಕ್ ಆಗಿ ಮಾಡೋದು ಬೇರೆ. ಹ್ಯಾಕ್ ಸೇರಿ ಜನರಲ್ ಹ್ಯಾಕ್ ಸೇರುತ್ತೆ, ಎಲ್ಲ ಸೇರೋದಿಲ್ಲ. ಎಷ್ಟೋ ವಿಷಯಗಳೇನಾಗುತ್ತೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇರೋದಿಲ್ಲ. ಬಹಳಷ್ಟು ವಿಷಯ ಆದಾಗ ಸೈನ್ಸ್ ಓದಿದ್ದೇನೆ, ಏನು ಸೈನ್ಸ್ ಯಾರು ಓದಿದ್ದೀನಿ ಅಂತ ಕೇಳ್ತಾರೆ. ಎಲ್ಲ ಓದಿದ್ದೇನೆ ಅಂತ ಹೇಳಾರೆ ಯಾರು ಇದ್ದಾರೆ ಇವತ್ತು? ಅಲ್ಲ, ಒಂದೊಂದು ಜ್ಞಾನನೂ ಪೂರ್ಣ, ಎಲ್ಲೊಂದು ಜ್ಞಾನನೂ ಪೂರ್ಣ, ಎಲ್ಲದ್ರ ಬಗ್ಗೆನೂ ಪೂರ್ಣ. ಎರಡು ಹೇಳಬೇಕಾಗಿದೆ, ಅಬೌಟ್ ಆಲ್ ಆ್ಯಂಡ್ ಅಬೌಟ್ ಎವ್ರಿಥಿಂಗ್. ದೇವ್ರ ಬಗ್ಗೆ ಎಲ್ಲ ವಿಧವಾದ ಜ್ಞಾನ ಇದೆ ಅಂತ ಹೇಳಬೇಕಾದ್ರೆ, ಇವತ್ತು ಸೈನ್ಸ್ ಎಲ್ಲ ಬ್ರಾಂಚ್ ಓದಿದ ಯಾರು ಇದ್ದಾರೆ ಇವತ್ತು? ಆ್ಯಕ್ಚುಲಿ ಹ್ಯೂಮನ್ ನಾಲೆಡ್ಜೇ ಲಿಮಿಟೆಡ್. ಆ ಲಿಮಿಟೆಡ್ ನಾಲೆಡ್ಜಲ್ಲೂ ಕೂಡ ಎಲ್ಲ ಮಾಸ್ಟರ್ ಮಾಡಿದವ್ರು ಯಾರು ಇದ್ದಾರಾ? ಎಲ್ಲ ಲ್ಯಾಂಗ್ವೇಜು ಮಾಡಿದವ್ರು ಇದ್ದಾರಾ? ಎಲ್ಲ ಸೈನ್ಸ್ ಎಲ್ಲ ಬ್ರಾಂಚಸ್ ಮಾಡಿದವ್ರು ಇದ್ದಾರಾ? ಅದರಲ್ಲೇ ಒಂದೊಂದೇ ಮತ್ತೆ ಬೇರೆ ಬೇರೆ ಭಾಗಗಳು. ಮತ್ತೆ ಕೆಮಿಸ್ಟ್ರಿ ಪೂರ್ತಿ ಇಲ್ಲ, ಕೆಮಿಸ್ಟ್ರಿಯಲ್ಲಿ ಮತ್ತೆ ಸಬ್ ಡಿವಿಷನ್ಸ್, ಫಿಸಿಕ್ಸಲ್ಲಿ ಮತ್ತೆ ಇದು, ಅದರಲ್ಲಿ ಮತ್ತೆ ಒಂದೊಂದೇ ಟಾಪಿಕ್, ಮತ್ತೆ ಒಂದೊಂದೇ ಟಾಪಿಕ್ ಎಕ್ಸ್ಪರ್ಟೈಸ್. ಇದೇ ಒಂದು ಜ್ಞಾನನೇ ಇಲ್ಲ. ಇದು ಅರ್ಥ ಮಾಡ್ತಾ ಹೊರಟ್ರೆ ದೇವ್ರ ಜ್ಞಾನ ಆಗಲ್ಲ. ಸ್ಪಷ್ಟ ಅತಿ ಸ್ಪಷ್ಟ ವಿಷದ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಆ ಮಾತು ಅರ್ಥ ಮಾಡಿಕೊಂಡ್ರೆ ದೇವ್ರ ಜ್ಞಾನದ ಮಹಿಮೆ ಚಿಂತನೆ ಮಾಡ್ತಾ ಹೋದಷ್ಟು ಕೂಡ ಎಷ್ಟು ದೊಡ್ಡವನು ಅಂತ ಗೊತ್ತಾಗುತ್ತೆ. ಹೌದು, ಪ್ರತಿಯೊಂದರಲ್ಲೂ ಪೂರ್ಣ. ಮತ್ತೆ ಉದಾಹರಣೆಗೆ, ಇವತ್ತು ಎಷ್ಟೋ ಜನ ಮ್ಯಾಥಮೆಟಿಕ್ಸ್ 100, ಫಿಸಿಕ್ಸ್ 90, ಕೆಮಿಸ್ಟ್ರಿ 50, ಆಯ್ತು ಲ್ಯಾಂಗ್ವೇಜಸ್ 35. ಹಾಗಾಗೋದಿಲ್ಲ, ಪೂರ್ಣ ಇಲ್ಲ. ಎಲ್ಲದರಲ್ಲೂ 6ರಲ್ಲೂ 600 ತೊಗೊಂಡ್ಬಿಟ್ರೆ ಅದು ಒಂದ್ಸರಿ ತೊಗೊಂಡೆ, ಸೆಕೆಂಡ್ ನೆಕ್ಸ್ಟಲ್ಲಿಲ್ಲ, ನೆಕ್ಸ್ಟ್ ಟೈಮ್ ಹೋಯ್ತು. ಒಂದ್ರ ಕಡಿಮೆ ಆದ್ರಿ, ರೀ ಎಕ್ಸಾಮ್ ಮಾಡ್ತಾ ಎಷ್ಟೊತ್ತ ಎಕ್ಸಾಮ್ ಆಗಿರುತ್ತೆ ಮಾಡ್ಕೊಂಡೆ, ತಾವೇ ಹೋಗ್ಬಿಡೋದು. ಈಗ ಮೊದಲು ಮಾಡಿದ್ರೆ ಜಾಸ್ತಿ ಮಾಡ್ಕೊತಾರೆ, ಜಾಸ್ತಿ ಮಾಡಿ ಕಡಿಮೆ ಮಾಡ್ಕೊತಾರೆ. ಯೂನಿಫಾರ್ಮಿಟಿ ಇರೋದಿಲ್ಲ. ಒಂದು ಸೆಂಚುರಿ, ನೆಕ್ಸ್ಟ್ ಟೈಮ್ ಜೀರೋ ಔಟ್. ಪ್ರತಿ ಸರ್ತಿಯವರು ನಾಟ್ ಔಟ್ ಆಗಿ ಸೆಂಚುರಿ ಹೊಡೆಯೋರಿರ್ತಾರೆ. ಪ್ರತಿ ಸರ್ತಿ ನಾಟ್ ಔಟು, ಪ್ರತಿ ಸರ್ತಿ ಸೆಂಚುರಿ. ಗೊತ್ತಾಯ್ತಾ? ಸೆಂಚುರಿ ಹೊಡೆದ ಔಟ್ ಆದ ಹೋಯ್ತು, ಮತ್ತೆ ಅಲ್ಲಿ ಮುಂದೆ ಹೊಡೆಯಲಿಲ್ಲ ಅಂತ ಅರ್ಥ. ಅದಕ್ಕೆ ನಾವು ಒಂದೊಂದರಲ್ಲೇ ಎಕ್ಸ್ಪರ್ಟೇಜ್ ಯೋಚನೆ ಮಾಡ್ತಾ ಹೋಗ್ಬೇಕು, ಒಂದೊಂದರಲ್ಲೇನೆ ರೆಕಾರ್ಡ್ಸ್ ಅಲ್ಲಿ ಯೋಚನೆ ಮಾಡ್ತಾ ಹೋಗ್ರಿ. ಒಂದರಲ್ಲಿ 4-5 ಬಿಟ್ಟರೆ ಗ್ರೇಟ್ ಅಂತ ಬಿಡ್ತಾನೆ. ಅಂತ ಹೊತ್ತಿನಲ್ಲಿ ಎಲ್ಲದರಲ್ಲೂ ಇದೆ. ಅದಕ್ಕೆ ದೇವರು ಇಷ್ಟ ಅನಂತ ನಾಮ ಅಂತ ಯಾತಕ್ಕೆ ಕರೆದ್ರು? ಒಂದೊಂದು BA ಒಂದು ಗುಣ ಹೇಳುತ್ತೆ, BSc ಒಂದು ಗುಣ ಹೇಳುತ್ತೆ. ದೇವ್ರದ ಅನಂತ ನಾಮ ಅಂದ್ರೇನು? ಈಗ ಅನಂತ ಗುಣ ಹೇಳುತ್ತೆ. ಗುಣ ಅಂದ್ರೇನು? ಕ್ವಾಲಿಫಿಕೇಶನ್. ಅದು ಗುಣ ಅಂದರೆ ಕ್ವಾಲಿಫಿಕೇಶನ್, ಅನಂತ ಕ್ವಾಲಿಫಿಕೇಶನ್ ದೇವರು. ಆಗ ದೇವ್ರ ಮಹಿಮೆ ಏನಂತ ಗೊತ್ತಾಗ. ಹೌದು ಹೌದು ಹೌದು. ವಿವಿಧ ಜ್ಞಾನ ರೂಪತ್ವಾತ್, ವಿವಿಧ ವಿಷಯ ಜ್ಞಾನ ರೂಪತ್ವಾತ್ ಪ್ರಕೃಷ್ಟ ಯೇ ಆತ್ಮಗುಣಃ ತದ್ವಿಷಯ ಜ್ಞಾನ ರೂಪ. ಪ್ರಕೃಷ್ಟವಾದಂಥ ಆತ್ಮಗುಣಗಳು ತದ್ವಿಷಯ ಜ್ಞಾನ ರೂಪ, ಆತ್ಮಗುಣಗಳ ವಿಷಯ ಅದರ ಜ್ಞಾನ. ಇಷ್ಟೆಲ್ಲ ಇದ್ರೂ ಜ್ಞಾನ ಸ್ವರೂಪನೇ, ಮತ್ತೆ ಜ್ಞಾನ ಎಲ್ಲಿಂದ ಬಂತು ಪ್ರಶ್ನೆ ಇಲ್ಲ. ಜ್ಞಾನದ ಸ್ವರೂಪವೇ ಪರಮಾತ್ಮ. ಅವಿಸ್ಮೃತಿತ್ವಾತ್, ವಿಸ್ಮೃತಿ ಶೂನ್ಯತ್ವಾತ್. ಅವಿಸ್ಮೃತಿ ಅಂದ್ರೆ ಏನು ಎಂದು ಎಷ್ಟೋ ಸತಿ ಕಷ್ಟಪಟ್ಟು ಓದ್ತಾನೆ, ಪರೀಕ್ಷೆ ಮುಂದೋಗ್ಬಿಡುತ್ತೆ, ಮರೆತು ಹೋಗ್ಬಿಡುತ್ತೆ. ಮತ್ತೆ ಆ ಕಾಲಕ್ಕೆ ಮಾಡಿದ್ರೆ ಬಂದಾಗಲಕ್ಕ, ಪರೀಕ್ಷೆ ಒಂದು ವಾರದ ಮೇಲೆ ಕೇಳಿದ್ರೆ ಎಷ್ಟೋ ವಿಷಯ ಮಿಸ್ ಆಗಿರುತ್ತಾಗಲೇ. ಅದಕ್ಕೆ ಅಷ್ಟ ಆ ರೀತಿ ಮೆಮೊರೈಸೇಷನ್ ಉಳಿದು ಮೆಮೊರಿ ಬರೋದೊಂದು ಕಷ್ಟ, ಉಳಿಯೋದು ಇನ್ನೊಂದು ಕಷ್ಟ. ದೇವ್ರದ ಅವಿಸ್ಮೃತಿ ಒಂದು ವಿಸ್ಮರಣೆ ಹೆಸರು. ಅದಕ್ಕೆ ಕೃತೋಸ್ಮರ, ಕೃತಮ್ ಸ್ಮರ ಅಂತ ಹೇಳಬೇಕಾದ್ರೆ ದೇವ್ರು ಮರ್ತಿದ್ದಾನೆ ಜ್ಞಾಪಕ ಮಾಡ್ಕೋಂತ ಅರ್ಥ ಅಲ್ಲ ಅಂತ ಹೇಳಿದ್ರು ಆಚಾರ್ಯರಿಗೆ. ಅದಕ್ಕೆ ಅನುಗ್ರಹ ಉನ್ಮುಖವೋ ಭವ ಅಂತ ಅರ್ಥ ಹೇಳಿ, ಅನುಗ್ರಹ ಮಾಡುವಂತ ಅರ್ಥನೇ ಹೊರತು ಬೇರೆ ಇದಲ್ಲ. ಯಾರು ಹೇಳ್ತಾ ಯಾವುದೋ ಒಂದು ಊರಿಗೆ ಕಳಿಸಿರ್ತಾರೆ, ಏನೋ ತಿರುಗಬೇಕಾಗುತ್ತೆ, ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಮರ್ತು ಬಿಡಬೇಡಿ ಅಂತ ಹೇಳ್ತಾರೆ. ಮರ್ತು ಬಿಡಬೇಡಿ ಅಂತ ಹೇಳೋ ಉದ್ದೇಶ ಏನಂದ್ರೆ, ಗಮನ ಕೊಟ್ಟು ನಮಗೆ ತಂದುಕೊಡ್ಬೇಕು ನೀವು ಅಂತ ಅಷ್ಟೇ ಅರ್ಥ. ನೀವು ಮರವಂತ ದೋಷ ಏನೇ ಮರವು ಅಂತ ಹೇಳ್ತೀರ, ಅದು ಯಾರು ಸಿಟ್ಟಾಗಲ್ಲ. ಮಾಸ್ಟರ್ ಬರೋರು ಯಾಕೆ ಹೇಳ್ತೀರಿ ಅಂತ ಕೇಳೋದಿಲ್ಲ. ಅದ್ರ ನೂರಾರು ಕೆಲಸ ಇರುತ್ತೆ ನಿಮಗೆ, ನಮ್ಮ ಕೆಲಸ ಮಾಡಲೇಬೇಕು ಅಂತ ನಿಯಮ ಇಲ್ಲ, ಇದು ಆಧಾರ ವರ್ಕ್ ಅಷ್ಟೇನೆ. ಅದಕ್ಕೋಸ್ಕರ ದಯವಿಟ್ಟು ಮಾಡಿ ಅಂತ ಹೇಳೋದನ್ನ ದಯವಿಟ್ಟು ಮರ್ತು ಬಿಡಬೇಡಿ ಅನ್ನೋ ಮಾತನ್ನ ಆ ರೀತಿ ಇದೆ. ಅದು ದೋಷ ಆರೋಪಣೆ ಮಾಡಕ್ಕೆ ಕೊಟ್ಟಿಲ್ಲ, ನಮ್ಮ ಬಗ್ಗೆ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ. ಅದೇ ರೀತಿ ಇಲ್ಲೂ ಕೂಡ ದೇವರಿಗೆಂದು ವಿಸ್ಮೃತಿ ಇಲ್ಲ. ವಿಸ್ಮೃತಿ ಶೂನ್ಯತ್ವ, ಎಲ್ಲರಿಂದ ಯಾರಿಂದ ಎಲ್ಲರಿಗೂ ಸ್ಮೃತಿ ಬರುತ್ತೆ ಅವನಿಗೆ ಆಗ ವಿಸ್ಮೃತಿ ಬರುತ್ತೆ. ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ, ಎಲ್ಲರಿಗೂ ಸ್ಮೃತಿ ಕೂಡ ಅವನ ಕೃತಿ ಕೂಡನೇ ಅವನಾದ ಮೇಲೆ ಅವನಿಗೆಂದು ಕೂಡ ಏನು ಬರೋದಿಲ್ಲ, ವಿಸ್ಮೃತಿ ಬರೋದಿಲ್ಲ. ದರ್ಶನ ರೂಪತಃ ಚಾಕ್ಷುಷ ಜ್ಞಾನ ರೂಪತ್ವಾತ್, ದೇವರಿಗೆ ಆಗಮ ಜ್ಞಾನ ಅಂತಿಲ್ಲ. ಹೈಗ್ರೀವ್ ದೇವ್ರ ಕೈಯಲ್ಲಿ ಪುಸ್ತಕ ಇದೆ, ವೇದವ್ಯಾಸಿಯರ ಪುಸ್ತಕ ಇದೆ, ಆದರೆ ಏನು ಮಾಡೋದಿಲ್ಲ, ಅವರು ಪುಸ್ತಕ ನೋಡ್ಕೊಂಡು ಹೇಳೋದಿಲ್ಲ. ಯಾಕೆ? ಪುಸ್ತಕ ಓದಿರಿ ಅಂತ ನಮಗೆ ಹೇಳೋದಕ್ಕೆ ಹೋಗ್ತಾರೆ ಹೊರತು ಅವರೇನಿಲ್ಲ, ಅವರಿಗೆ ಬೇಕಿಲ್ಲ. ಆಚಾರ್ಯ ದೊಡ್ಡ ಲೈಬ್ರರಿ ಇತ್ತು ಆಚಾರ್ಯ, ಒಂದು ಬೇಕಿಲ್ಲ ಆಚಾರ್ಯರಿಗೆ, ಶಿಷ್ಯರಿಗೆ ತೋರಿಸ್ಬೇಕಾಗಿತ್ತು ಅಂತ ಇಟ್ಕೊಂಡಿದ್ರು. ಆ ರೀತಿಯೇ ಪರಮಾತ್ಮನ ಜ್ಞಾನ ಅಂಬೋದು ದರ್ಶನ ರೂಪ ಅಂದ್ರೆ ಏನು, ಪ್ರತಿಯೊಂದು ಪ್ರತ್ಯಕ್ಷನೇ. ಅದು ಶಾಸ್ತ್ರ ಓದಿ ದೇವ್ರು ತಿಳ್ಕೊಳ್ಳೋ ಪ್ರಸಂಗ ಇಲ್ಲ. ಆಚಾರ್ಯ ಶಾಸ್ತ್ರ ಬೇಕು, ವೇದವತೆ ಗುಣ ತಿಳ್ಕೊಬೇಕು ಆಚಾರ್ಯರು. ಮಹಾಲಕ್ಷ್ಮಿಗೆ ಶಾಸ್ತ್ರ ಬೇಕು, ಅದು ಮೀರಿಸೋಕ್ಕೋಸ್ಕರ, ರೆಫರ್ ಮಾಡ್ಲಿಕ್ಕಲ್ಲ, ಅದು ಮೀರಿಸೋಕ್ಕೋಸ್ಕರ. ಆದ್ರೆ ನಾರಾಯಣನಿಗೆ ಏನು ಬೇಕಿಲ್ಲ, ಅದು ಇನ್ನೂ ದೇವರ ಮಹಿಮೆ, ಎಲ್ಲವೂ ದೇವರ ಪ್ರತ್ಯಕ್ಷನೇ. ಧಾರಣ ಶಕ್ತಿ ಇರುವ ಮಸು ಸಮ್ಯ ಜ್ಞಾನಂ ಜ್ಞಾನ ಸಮಿತಿ. ಅದಕ್ಕೆ ದುರ್ಯೋಧನ ಏನು ಮಾಡ್ತಾ ಇದ್ರು, ಕೃಷ್ಣ ಬರಿಕೈಲಿ ಬಂದಿದ್ದೇನೆ ಏನಾದ್ರು ಮಾಡೋಣ ಅಂತ ಯೋಚನೆ, ಬರಿಕೈಲಿ ಬಂದಿದ್ದೇನೆ ಕಟ್ಟಾಗಿ ಬಿಟ್ರೆ ಆಯ್ತಲ್ಲ, ಆ ಥರ ಪ್ಲಾನ್ ಮಾಡಿದ್ರು. ದೇವ್ರಿಗೆ ಏನು ಬೇಕಿಲ್ಲ, ಏನು ಬೇಕಿಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ಏನು ಬರಿಕೈಲಿ ಬಂದಿದ್ದಾನೆ, ಯುದ್ಧ ಮಾಡಿದ ಸುಮ್ಮನೆ ಕೂತಿದ್ದಾನೆ, ಇವೆಲ್ಲ ತಿಳ್ಕೊಂಡ. ಅವೆಲ್ಲ ತಪ್ಪು ಕಲ್ಪನೆ. ದೇವರ ಶಕ್ತಿಯ ಬಗ್ಗೆ ಏನು ತಿಳ್ಕೊಂಡಾಗ ದೋಷಾರೋಪಣೆ ಮಾಡ್ದ, ಅದ್ರ ಫಲ ಸತ್ತ. ಇವತ್ತು ಕರಡಿ ಬೈರಿ ಎಷ್ಟು ತೆಳ್ಳಗಿದೆ, ಇದೇನು ಮಾಡತ್ತೆ ಅಂತ ಮುಟ್ಲಕ್ಕೆ ಹೋದ್ರೆ, ಬೈರಿ ಎಷ್ಟು ತೆಳ್ಳಗಿದೆ ಏನು ಮಾಡತ್ತೆ ಅಂತ ಹೋದ್ರೆ ಹಾಗೋ ಹಾಗೆ. ಅದು ಮುಟ್ಟಿದ್ರೆ ಸಹ ಏನು ಮಾಡಬೇಕಾಗಿಲ್ಲ, ಅದನ್ನು ಏನು ಮಾಡೋಕ್ಕಾಗಿಲ್ಲ, ಬರೀ ಟಚ್ ಅಷ್ಟೇ. ದೇವ್ರ ಬಗ್ಗೆ ಮನಸ್ಸಿನಲ್ಲಿ ದೋಷ ಚಿಂತನೆ ಮಾಡಿದ್ರೆ ಏನು ಮಾಡುತ್ತೆ ಅದು? ನಾ ಆಚಾರ್ಯ ಮನಸ್ಸಿನಲ್ಲಿ ದೋಷ ಚಿಂತನೆ ಮಾಡ್ಲಿಕ್ಕೂ ಹೋಗ್ಬಾರ್ದು, ಹೊರಗಲ್ಲ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅದು ಪತನಕ್ಕೆ ದಾರಿ ಆಗುತ್ತೆ. ಅದಕ್ಕಾಗಿ ಪರಮಾತ್ಮನ ಸ್ವರೂಪ ಜ್ಞಾನ, ಜ್ಞಾನಸ್ಯ ಧಾರಣ ಶಕ್ತಿ. ಧಾರಣಂ ಅಂದ್ರೇನು? ಸಮ್ಯ ಜ್ಞಾನಂ ಮಾನ ಸಮಿತಿ ಭೇದ. ದರ್ಶನ ಅಂಬೋದು ಮಾನ ಚಕ್ಷುಷ ಜ್ಞಾನ, ಸಮ್ಯ ಜ್ಞಾನ ಮಾನಸ ಜ್ಞಾನ. ದೇವರಿಗೆ ಯಾವ್ಯಾವುದಕ್ಕೂ ಭೇದ ಇಲ್ಲ, ನಮಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾರಷ್ಟೇ. ಧಾರಣಂ ಧೈರ್ಯಂ ಜಗದ್ಧಾರಣಂ ಜ್ಞಾನಸ್ಯ ಧಾರಣ ಶಕ್ತಿ ಇರುವ. ದೇವರ ಧೈರ್ಯ, ಅವಧೈರ್ಯದೆ ನೋಡಿ ಅಸುರಾಂತಕ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ, ದೇವರ ಎಷ್ಟು ಧೈರ್ಯ ಅಂದರೆ ಅಸುರನ್ನ ನೋಡೋದಕ್ಕೆ ಭಯ ಜನರಿಗೆ ಅಂತ, ಎಲ್ಲ ಹಸುರನ್ನು ಕೊಂದಾಗ್ತಾನೆ ಎಫರ್ಟ್ಲೆಸ್ ಆಗಿ ಅಂದರೆ ಎಷ್ಟು ಧೈರ್ಯ, ಅದನ್ನು ಹೇಳೋದಕ್ಕೆ ಧೈರ್ಯಂ. ಜಗದ್ಧಾರಣಂ ಜ್ಞಾನ, ಅಥವಾ ಜಗತ್ತನ್ನು ಧಾರಣ ಮಾಡಿದ್ದಾನೆ. ಧೈರ್ಯ ತಂದ್ಕೊಡಿ, ಧೈರ್ಯ ತಂದ್ಕೊಡಿ ಅಂತ ಹೇಳಿದ್ರೆ ಏನಂತ ಅರ್ಥ? ಅದಕ್ಕೆ ಧೈರ್ಯ ತಂದ್ಕೊಡಿ ಅಂದರೆ ಏನು? ಸ್ವಲ್ಪ ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಅರ್ಥ. ದೇವರಿಗೆ ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡ್ತಾನೆ. ಜಗದ್ಧಾರಣಂ ಜ್ಞಾನಸ್ಯ ಧಾರಣ ಶಕ್ತಿ ಇರುವ. ಗ್ರಹಣ ಶಕ್ತಿ ಬೇರೆ, ಧಾರಣ ಶಕ್ತಿ ಬೇರೆ. ಹೇಳ್ಬೇಕಾದ್ರೆ ಅರ್ಥ ಆಗುತ್ತೆ, ಮನಸ್ಸನ್ನು ಉಳಿಯೋದಿಲ್ಲ. ಏನಿಲ್ಲ ಅದಕ್ಕೀಗ, ದೊಡ್ಡ ಪಾತ್ರೆ ಫಸ್ಟ್ ಕ್ಲಾಸ್ ಇದೆ, ಫುಲ್ ನೀರು ಹಾಕಿದೆ, ಒಂದು ನಿಮಿಷಕ್ಕೆ ಏನಿಲ್ಲ, ಎಲ್ಲ ಸೋರಿ ಹೋಗ್ಬಿಟ್ಟಿದೆ. ಅದೇನಿಲ್ಲ ಅದಕ್ಕೀಗ, ಧಾರಣ ಶಕ್ತಿ ಇಲ್ಲ. ಕೆಲವಕ್ಕೆ ಓಪನಿಂಗೇ ಇಲ್ಲ, ಏನಿಲ್ಲ ಅದಕ್ಕೆ, ಗ್ರಹಣ ಶಕ್ತಿನೇ ಇಲ್ಲ. ಗ್ರಹಣ ಶಕ್ತಿ ಅರ್ಥ ಆಗಲಿಲ್ಲ ಅಂತಾನೆ, ಅರ್ಥ ಆಯಿತು ನಾನು ಉಳಿಯಲಿಲ್ಲ ಅಂತ ಹೇಳಿದ್ದಾನೆ. ದೇವರಿಗೆ ಏನಿದೆ, ಗ್ರಹಣ ಧಾರಣ ಪಟು, ಗ್ರಹಣನೂ ಮಾಡ್ತಾನೆ ಧಾರಣನೂ ಮಾಡ್ತಾನೆ. ಅದರಿಂದಾಗಿನೇ ಧೈರ್ಯ ಶಬ್ದಕ್ಕೆ ಅದೊಂದು ಅರ್ಥ ಇದೆ. ಮಾಸು ಪ್ರಮಾಣೇಶು, ಮಾ ಅಂದರೆ ಪ್ರಮಾಣ, ಅದಕ್ಕೆ ಮಾತರಿ ಶ್ವ ಅಂತ ಕರಿಬೇಕಾದ್ರೆ ಅದಕ್ಕೇನೆ ಮಾತರಿ ಅಂದರೆ ಎಲ್ಲ ಪ್ರಮಾಣಗಳಲ್ಲೂ ಶ್ವ ಶ್ವೇತೆ ಆರಾಮಾಗಿದ್ದಾರೆ. ಯಾವ ಜ್ಞಾನ ಬಂದರೂ ಕೂಡ ಆರಾಮ ಫಸ್ಟ್ ಏನು ಮಲಕ್ಕೊಂಡು ಮಾಡ್ತಾನೆ ಓದ್ತಾನೆ ಅಂತ ಹೇಳಿದ್ರೆ ಹಾಗೋ ಹಾಗೆ. ಅಂದರೆ ಯಾರಿಗೆ ರೆಫರೆನ್ಸೇ ಬೇಕಿಲ್ಲ ಆಚಾರ್ಯರಿಗೆ ಅಂತ ಹೇಳೋದಕ್ಕೋಸ್ಕರ ಮಾತರಿ ಶ್ವ ಅಂತ ಹೇಳಿದ್ರು. ಸಮ್ಯಕ್ ಜ್ಞಾನ ಮಾಸು ಪ್ರಮಾಣೇಶು ತತತ್ವತಃ ನಿಯಾಮಕತ್ವೇನ ಪ್ರತಿಪಾದ್ಯತ್ವೇನ ವಾ ತತತ್ವಾತ್. ಎಲ್ಲ ಪ್ರಮಾಣಗಳಲ್ಲೂ ನಿಯಾಮಕನಾಗಿದ್ದಾನೆ, ಪ್ರತಿಪಾದ್ಯನಾಗಿದ್ದಾನೆ. ಅದಕ್ಕೋಸ್ಕರ ದೇವರಿಗೆ ಆ ಹೆಸರಿದೆ. ಮನೂನಾಮಿಷ್ಟ ಇತಿ ಮನೀಷಾ ಇತ್ಯಭಿಪ್ರೇತ್ಯ ಉಕ್ತಂ. ಮನೀಷಾ ಮನೀಷಾ ಅಂದ್ರೆ ಏನು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಮನುನಾಮ್ನಾಮಿತಿ, ಮನುವಿನ ಹೆಸರ ದೇವತೆಗಳಿಗಿಂತ ದೇವತೆಗಳೆಲ್ಲ ಸ್ವಾಮಿ ಆಗಿರೋದ್ರಿಂದ ಮನೀಷಾ, ಮನುಗಳ ಈಶಾ ಮನುಷಾ ಅಂತ, ಮನು ಈಶಾ ಮನ್ವೀಶ ಅಂತ ಆಗ್ತಾ ಇತ್ತು. ಅದು ಮನೀಷಾ ಅಂತ ಯಾತಕ್ಕಾಯಿತು ಅಂದರೆ ಹೇಳಿದೆ ನಿರುಕ್ತ ಪದಗಳ ಅಕ್ಷರಗಳ ಹಿಂದೂ ಮುಂದಾಗೋದೆಲ್ಲ ಉಂಟು ಅದರಲ್ಲಿ. ಪ್ರತಿಪಾದ್ಯತೆ ವಾ ತತತ್ವಾತ್ ಮನಸ ಮನೂನಾಮಿಷ್ಟ ಇತಿ ಮನೀಷಾ ಇತ್ಯಭಿಪ್ರೇತ್ಯ ಉಕ್ತಂ ಜೂ ಗತವ್ಯತಿ. ಆಮೇಲೆ ಜ್ಯೋತಿ ಅಂತಿದೆ, ಸರ್ವಪ್ರೇರಕ ರೂಪತ್ವಾದಿತಿ. ಜೂ ಗತವ್ಯತಿ ಧಾತೋ ಊತಿ ಯೂತಿ ಜ್ಯೋತಿ ಸಾತಿ ಹೇತಿ. ಜ್ಯೋತಿ ಶಬ್ದಸ್ಯ ನಿಪಾತನಾದಿತಿ ಭಾವ. ಜ್ಯೋತಿ ಶಬ್ದ ಹೇಗೆ ಬಂತು ಅಂತ ಕೇಳಕ್ಕೆ ಹೋಗಬೇಡಿ. ನಿಪಾತನ ನಿಷ್ಪತ್ತಿ, ನಿಪಾತ ಅಂಬೋದಕ್ಕೆ ಏನು ಹೇಳಬಾರ್ದು, ನಡೆಸಲಿಕ್ಕೆ ಹೋಗಬಾರ್ದು, ನಡೆಸಿ ವ್ಯುತ್ಪತ್ತಿ ಹೇಳಬೇಕಾಗಿ ಇರೋದೇ ಹಾಗೆ ಪದಗಳು ಅದನ್ನ ಹೇಳೋದಕ್ಕೆ ಹೇಳ್ತಾರೆ. ಆ ರೀತಿ ಕೆಲವು ಪದಗಳಿದೆ, ಯೂತಿ ರೂತಿ ಜ್ಯೋತಿ ಸಾತಿ ಹೇತಿ ಇತಿ. ಜ್ಯೋತಿ ಶಬ್ದಸ್ಯ ನಿಪಾತನಾದಿತಿ ಭಾವ. ಧಾತುಗಳಿಂದ ಬಂದಿದ್ದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾದ ನೆಸಿಟಿ ಇಲ್ಲ. ಪದಗಳಿರೋದು ಶಬ್ದಗಳಿರೋದೇ ಹಾಗಾದ್ರಿಂದ ಫರ್ದರ್ ಹುಡುಕ್ಬಾರ್ದು ಅದನ್ನು. ಅದಕ್ಕೋಸ್ಕರ ನಿಪಾತಗಳು ಅಂತ ಶಬ್ದ ನಡೆಸದೆ ನಡೆಸಲೂಬಾರದು. ಗತಿರತ್ರ ಪ್ರೇರಣಾರೂಪ ವಿವಕ್ಷಿತ ಇತಿ ಧೈರ್ಯಂ ದೇವ ಧ್ಯೇಯಂ. ಗತಿ ಅಂದ್ರೇನು? ಜ್ಞಾನ ಅಂತ ಅಷ್ಟೇ ಅರ್ಥ. ಇಲ್ಲಿ ಜ್ಞಾನ ಅಲ್ಲ, ಪ್ರೇರಣಾರೂಪವಾದ ಜ್ಞಾನ ದೇವರಿಗಿದೆ. ಎಲ್ಲರನ್ನೂ ಪ್ರೇರಣೆ ಮಾಡ್ತಾರೆ. ಕೆಲವರು ಅವರಿಗೆ ಬೇಕಾ, ಇವ್ರಿಗೆ ಹೇಳೋಕ್ಕಾಗಲ್ಲ ಅನ್ನೋದು, ಇವರಿಗೆಲ್ಲ ಹೇಳ್ಬೋದು, ಅವ್ರಿಗೆ ಹೇಳೋದಕ್ಕಾಗೋದಿಲ್ಲ. ಯಾಕೆ ಇವರೆಲ್ಲ ನನ್ನ ಕೈ ಕೆಳಗೆ ಅವ್ರ ಮೇಲಿನವರು, ಅವ್ರು ಹೇಳೋದಕ್ಕಾಗೋದಿಲ್ಲ, ದೇವರಿಗೆ ಆಗಿಲ್ಲ, ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪೀಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಯಾರಿಗೆ ಬೇಕಾದ್ರೂ ಪ್ರೇರಣೆ ಮಾಡ್ತಾನೆ, ಆದ್ದರಿಂದ ಯೋಚನೆ ಇಲ್ಲ. ಜೂ ಗತೋವಿತಿ ಗತಿರತ್ರ ಪ್ರೇರಣಾರೂಪ ವಿವಕ್ಷಿತ ಇತಿ ಧ್ಯೇಯಂ ಏಕ ಪ್ರಕಾರೇಣ ರಮತೆ ಇತಿ. ಸಮಂ ರಮತೆ ಅಂದ್ರೇನು? ಏಕ ಪ್ರಕಾರೇಣ ರಮತೆ ಇತ್ಯರ್ಥ. ಪರಮಾತ್ಮನ ವಿಹಾರದಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಸ್ವಯಂ ವಿಹಾರ ಹಮೇ ಜಗತ್ ಜಗತ್ ಸಂಭೂತೆಯೇ ಭವತಿ ಭೂತಿಕೃತೇವ ಭೂತ್ಯಾಹ. ಪರಮಾತ್ಮ ಕರೆಬಿಡ್ತಾರೆ. ಬೇಸಿಗೆಯಲ್ಲಿ ಮ್ಯಾನೇಜ್ ಮಾಡೋದು, ಚಳಿಗಾಲದಲ್ಲಿ ಭಾರಿ ಕಷ್ಟ ಅಂತ. ಚಳಿ ಕೆಲವು ಚಳಿ ಹೋಗಿ ಬೇಸಿಲೇ ಆಗೋದಿಲ್ಲ, ಎರಡು ಫ್ಯಾನ್ ಬೇಕು, ಎರಡು ಫ್ಯಾನ್ ಆಗೋದಿಲ್ಲ, ದೇವರಿಗೆ ಆಗಲ್ಲ. ಸರ್ವತ್ರ ರಮತೆ ಸಮಂ ರಮತೆ, ದೇವರಲ್ಲಿ ವ್ಯತ್ಯಾಸವೇ ಇಲ್ಲ, ಶಾಶ್ವತ. ಸಕಾರಕ ಸಕಾರ ಬಕಾರ ರೇಫ ಪರಾಣಾಂ ಲೋಕೆ ಸಂಪ್ರಸಾರಣೆ ಸ್ಮೃತಿ ರೀತಿ ಭವತಿ ಇತಿ ಭಾವ. ಯಾಕೆ ದೀರ್ಘ ಆಯಿತು ಅಂದರೆ ಸಕಾರ ಮಕಾರ ರೇಫ ಪರಾಣಾಂ, ರೇಫ ಆದಮೇಲೆ ಸಕಾರ ಮಕಾರಗಳು ಬಂದರೆ ಏನಾಗುತ್ತೆ, ಅವೆಲ್ಲ ಕೂಡ ಸಂಪ್ರಸಾರಣ ದೀರ್ಘ ಆಗುತ್ತೆ ಅಂತ ಅರ್ಥ. ಸ್ಮೃತವಿತಿ ಭವತಿ ಇತಿ ಭಾವ. ಸ್ಮೃತಿ ಅದೇನಾಯ್ತು, ಈಗ ಸ್ಮೃತಿ ಅನ್ನೋ ಶಬ್ದ ನಿಷ್ಪನ್ನವಾಗಲಿಕ್ಕೆ ಕಾರಣವನ್ನು ಅಂದುಕೊಟ್ಟು. ಕೃಪ್ತಿ ಅಂದರೆ ವ್ಯವಸ್ಥೆ. ಕೃಪ್ತಿ ಅಂದ್ರೇನು? ವ್ಯವಸ್ಥೆ. ವ್ಯವಸ್ಥೆ ಮಾಡೋದು ದೇವರ ಅಧೀನ. ಕೆಲವರಿಗೆ ವ್ಯವಸ್ಥೆ ಮಾಡೋರೇ ಇಲ್ಲ ಯಾರು ಕೂಡ ಅಂತ ಹೇಳ್ತಾರೆ. 100 ಜನ ಕೂತ್ಬಿಟ್ಟು ಬಡಿಸ್ಬೇಕು, ಅಲ್ಲಿ ಕೂಡಿ ಅಂತೇಳೋರೆ ಸುಮ್ಮನೆ ಓಡಾಡ್ತಿರ್ತಾರೆ. ಅಲ್ಲ ವ್ಯವಸ್ಥೆ ಮಾಡೋರಿಲ್ಲೋ ಯಾರು ಅಂತ ಕೇಳ್ತಾರೆ. ದೇವರು ವ್ಯವಸ್ಥೆ ಮಾಡಿದ್ದಾನೆ. ಏಕ ಪ್ರಕಾರ ಕೃಪ್ತಿರ್ ವ್ಯವಸ್ಥ. ಕರ್ತುಃ ಸರ್ವಕರ್ತೃತ್ವಾದಿತಿ. ಪರಮಾತ್ಮ ಎಲ್ಲ ಸರ್ವಕರ್ತೃವಾದ್ದರಿಂದ ಏನಂತ ಹೆಸರಿದೆ, ಕ್ರತುಃ ಅಂತ ಹೆಸರಿದೆ. ಕೃಣಃ ಕತುರಿತಿ ಉಣಾದಿ ಸೂತ್ರಾತ್ ಕೃಣಃ ಕರ್ತೃರ್ಥೇ ಕತು ಪ್ರತ್ಯಯ ಇತಿ ಭಾವ. ಅದಕ್ಕೆ ನಿಷ್ಪತ್ತಿ ಎರಡು ರೀತಿ, ಒಂದು ಯಾವುದೇ ನಿಷ್ಪತ್ತಿ ಹೇಳಬೇಕಾದ್ರೆ ಒಂದು ನಿರ್ವಚನ ನಿರುಕ್ತಿ ಹೇಳಿಬಿಟ್ರೆ ಮತ್ತೆ ಹೇಳಬೇಕಾಗಿಲ್ಲ, ಅಥವಾ ಕೆಲವು ಸೂತ್ರಗಳಿಂದ ನಿಷ್ಪತ್ತಿ ಮಾಡಬಹುದು. ಸೂತ್ರ ಯಾವುದನ್ನು ಶಾಸ್ತ್ರದಲ್ಲಿ ಹೇಳಿರ್ತಾರೋ ಮತ್ತೆ ತೋರಿಸ್ಬೇಕಾದ ಕಾರಣ ಇಲ್ಲ, ಎಸ್ಟ್ಯಾಬ್ಲಿಷ್ಡ್. ಅವು ಹೊಸ್ತ ಮಾಡಿದಾಗ ಏನು ಮಾಡಬೇಕು, ಅದನ್ನು ತೋರಿಸ್ಬೇಕು. ಹೊಸ ಮಾಡಿ ತೋರಿಸಿದ್ದನ್ನು ಕೋಟ್ ಮಾಡಿದರೆ ಸಾಕು, ಹೊಸ್ತಾಗಿರೋದನ್ನು ಮಾತ್ರ ಸ್ವತಃ ಮಾಡಿ ತೋರಿಸ್ಬೇಕು. ಎರಡೂ ಬರುತ್ತೆ ಅಂತ ಹೇಳೋದಕ್ಕೆ ಅಂದ್ಕೊಟ್ರು. ಕಂ ಸುಖಂ ಅಮಂ ಅಮಿತಂ. ಅಮಂ ಅಂದರೆ ಅಮಿತಂ, ಕಂ ಅಂದರೆ ಸುಖಂ. ಪರಮಾತ್ಮ ಇರೋದ್ರಿಂದ ಪರಮಾತ್ಮನಿಗೆ ಕಾಮ ಕಾಮ ಅಂತ ಹೆಸರಿದೆ. ಯಸ್ಯಾಸೌ ಕಾಮ ಇತ್ಯಸ್ಯ ತಾತ್ಪರ್ಯಂ ಅಮೇಯ ಇತಿ ಅಮೇಯೇತಿ. ಯದ್ವಾ ವಿಶೇಷೇಣ ಉತ್ತರಪದ ಕರ್ಮಧಾರಯೋ ಅಯಮಿತ್ಯಭಿಪ್ರೇತ್ಯ ಉಕ್ತಂ ಅಮೇಯಾನಂದ ರೂಪತ್ವಾದಿತಿ. ಸಾಮಾನ್ಯ ಉಲ್ಟ ಪಲ್ಟ ಆಗಬೇಕಾಯಿತು, ಆಮಕ ಆಗಬೇಕಾಯಿತು. ಕಾಮ ಹೇಗಾಯಿತು ಅಂದರೆ ಪದ ಹಿಂದೆ ಮುಂದಾಗುತ್ತೆ ಅಂತ ಹೇಳ್ತಾರೆ. ಪೂರ್ವಪದ ಹಿಂದಿನ ಪೂರ್ವಪದ ಉತ್ತರ ಪದಗಳು ಎಕ್ಸ್ಚೇಂಜ್ ಆಗಬಹುದು, ಆ ರೀತಿ ಆಗಿರೋ ಕೇಸ್ ಇದು. ಅಮೇಯೇತಿ ವಿಶೇಷೇಣ, ಅದು ಬಟ್ಟೇನಾಯಿತು, ಸುಖಂ ಅಮಾನಂ. ಯದ್ವಾ ವಿಶೇಷೇಣ ಉತ್ತರ ಪದ ಕರ್ಮಧಾರಯೋ ಅಯಮಿತ್ಯಭಿಪ್ರೇತ್ಯ ಉಕ್ತಂ ಅಮೇಯಾನಂದ ರೂಪತ್ವಾತ್. ನೋಡಿ, ಅಮೇಯ ಎಂಬುದು ಅಮಾದರ್ಥ, ಆನಂದ ಎಂಬುದು ಕಾದರ್ಥ. ಸೊ ಆನಂದ ಅಮೇಯ ಆಗಲಿಲ್ಲ, ಅಮೇಯ ಆನಂದ ಆಯಿತು. ಅದಕ್ಕೆ ಕಾಮ ಅಮಕ ಅಂತ ಕಾಮ ಅಂತ ಯಾತಕ್ಕಾಯಿತು ಅಂದರೆ ಉತ್ತರ ಪದ ಮೊದಲು ಬಂದಿರೋದ್ರಿಂದ ಆ ರೀತಿ ಸೇರುತ್ತೆ. ಅದು ನಮ್ಮ ಪದ್ಧತಿ ಉಂಟು ಅಂತ ಹೇಳಿದ್ವಿ, ವ್ಯಾಕರಣದಲ್ಲೇ ನಿಯಮಗಳು ಉಂಟು. ಅಕಾರಸ್ಯ ಭಗವನ್ನಾಮತ್ವಾತ್ ಅಸ್ಯ ನಿರ್ವಿಷ್ಣು ವಿಷ್ಣೋ ವಶಃ ತಂತ್ರ ಸ ತಂತ್ರು ಅವಶಃ ಇತ್ಯರ್ಥ ಅಭಿಪ್ರೇತ್ಯ ಉಕ್ತಂ ಅವಶ್ಯ ಇದೆ. ಪರಮಾತ್ಮ ಎಲ್ಲ ಯಾರಿಗೂ ವಶನಾಗಿಲ್ಲ, ಅವನಿಗೆ ಮಾತ್ರ ಎಲ್ಲರೂ ವಶರಾಗಿದ್ದ. ಎಲ್ಲರೂ ಅವಶ್ಯರೇ, ಪರಮಾತ್ಮ ಅವಶ್ಯ. ನಮಗೇನು ಅನ್ನಿಸ್ತದಾಗ ಎಲ್ಲರೂ ಅವಶ್ಯರು, ಪರಮಾತ್ಮ ಅವಶ್ಯ. ಏನರ್ಥ ಆಗಿದ್ರೆ ಪರಮಾತ್ಮ ಅವಶ್ಯ ಅಂದ್ರೇನು? ಯಾರಿಗೂ ಅಧೀನ ಅಲ್ಲ. ಉಳಿದವರು ಅವಶ್ಯರು ಅಂದ್ರೇನು? ಆ ನಾಮಕ ಪರಮಾತ್ಮನ ವಶರು ಅಂತಾರೆ. ನೋಡೋದಕ್ಕೆ ಇಬ್ಬರು ಅವಶ್ಯರು ಆದರೆ ಈಕ್ವಲ್ ಆಗಿಬಿಡ್ತಾರಲ್ಲ, ಪದ ಒಂದೇ. ಆ ವಶರು, ಆ ನಾಮಕ ಪರಮಾತ್ಮನಿಗೆ ವಶರು. ಇವತ್ತು ಪಿತೃವಶ ಅಂತ ಹೇಳೋದಿಲ್ಲ, ಮಾತೃವಶ ಪಿತೃವಶ ಹೀಗೆಲ್ಲ ಹೇಳೋ ಹಾಗೆ ಆ ವಶ ಸರಿ ಹೋಯ್ತು. ಇನ್ನು ವಶ ಯಾರಿಗೂ ಇಲ್ಲ, ಅದು ಇನ್ನೊಂದು ಅರ್ಥ. ಅವನ ಅವಶ ಅಂತಾಯ್ತು. ಒಂದೇ ಪದದಲ್ಲಿ ಈ ರೀತಿ ಅರ್ಥ ಮಾಡೋದಕ್ಕೆ ಬೇರೆ ಎಲ್ಲೆಲ್ಲೂ ಬರೋದಿಲ್ಲ, ಗೊತ್ತಾಯ್ತಾ? ನಾನು ಸಂಸ್ಕೃತದಲ್ಲಿ ಬಂದ ಹಾಗೆ ಬೇರೆ ಎಲ್ಲೆಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಭಾಷೆಗಳಲ್ಲಿ ಪದಗಳು ಸಾಧ್ಯ ಆಗುತ್ತೆ, ಅರ್ಥ ಕಡಿಮೆ ಆಗುತ್ತೆ. ಸಂಸ್ಕೃತದಲ್ಲಿ ಪದಗಳು ಕಡಿಮೆ ಆಗಿ ಅರ್ಥ ಜಾಸ್ತಿ ಆಗುತ್ತೆ. ಅದು ಇವತ್ತು ಉದಾಹರಣೆಗೆ ಈ ಲೋಹ ಇರ್ತದೆ, ಇಷ್ಟೊಂದು ಹೋಗಿದ ಟನ್ ಗಟ್ಟಲೆ ಹೋಗಿ ಗಾಡಿಯಲ್ಲಿ ಹಾಕೊಂಡು ಹೋದ, ಕೈಯಲ್ಲಿ ದುಡ್ಡು ಹಿಡ್ಕೊಂಬಂದ ಅಷ್ಟೇ, ಇಷ್ಟೇ ಎಷ್ಟು ದುಡ್ಡು ತೊಗೊಂಡ್ಬಂದ. ಆದರೆ ಅದು ವ್ಯಾಲ್ಯೂ ಎಷ್ಟು ಕಡಿಮೆ ಇದೆ. ಆದರೆ ಬಂಗಾರನ ಇಷ್ಟೋ ಇಷ್ಟು ಹೊತ್ಕೊಂಬರ್ತಾರೆ, ಯಾಕೆ ಅದ್ರ ವ್ಯಾಲ್ಯೂ ಏನಾಗುತ್ತೆ ಈಗ ಜಾಸ್ತಿ ಆಗುತ್ತೆ. ಅದು ಹಿಡನ್ ವ್ಯಾಲ್ಯೂ ಇದೆ ಅದಕ್ಕೆ, ಅದಕ್ಕೆ ಅಂಥ ವ್ಯಾಲ್ಯೂ ಇಲ್ಲ ಅದಕ್ಕೆ. ಅದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದು ಯಾವುದಕ್ಕೆ ಇರೋದು? ಗೋಲ್ಡ್ಗೆ ಹಾಗೋ. ಸಂಸ್ಕೃತ ಅಂಬೋದು ಅಂಥ ಪರ್ಫೆಕ್ಟ್ ಇದಾದ್ರಿಂದ ಬರೋದು. ರುದ್ರದೇವ್ ವರ ಅಬದ್ಧರಾಗಲಿ ಅಂತ ವರ ಕೊಟ್ಬಿಡ್ತೀವಿ. ಇವರೇನು ತಿಳ್ಕೊಂಡ್ರು ಪಾಪ, ಯಾರು ಸಾಯೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಅವ್ರು ಹಾಗಲ್ಲ, ಆ ವಧ್ಯರಾಗ್ರಿ, ದೇವರಿಂದ ಸಾಯಿರಿ ಅಂತ ಹೇಳಿದ್ರು. ಗೊತ್ತಾಯ್ತಾ? ಆ ವಧ್ಯ ಅಂದ್ರೆ ಸುಳ್ಳು ಸುಳ್ಳು ಸುಳ್ಳಾಗ್ಲಿಲ್ಲ ಅವ್ರು ಕೊಟ್ಟ ವರ, ಇವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ಆ ವಧ್ಯರಾಗ್ರಿ, ಬರೀ ಅರ್ಥ ಅವ್ರಿಗೆ ಅವಧ್ಯರಾಗುತ್ತೆ, ಕೇಳಿ ಅವಧ್ಯರಾಗ್ರಿ, ಕೇಳ್ಕೊಂಡಿದ್ದಾಗಲಿ ಅಂತ ಹೇಳ್ಬಿಟ್ಟು ದೇವರಿಂದನೇ ಸಾಯಿರಿ. ಸತ್ತ ಹಾಗೆ ಸತ್ತರಲ್ಲ ಅವರು. ಯಾರ್ಯಾರು ರುದ್ರದೇ ವರ ತಗೊಂಡು ಸಾಯ್ತಾರೆ, ಸಾಮಾನ್ಯವಾಗಿ ಯಾರಿಂದ ಸಾಯ್ತಾರೆ ಅವರು? ದೇವರಿಂದ ಸಾಯ್ತಾರೆ, ಅವನೇ ಅವನು. ಆದ್ರಿಂದ ಬ್ರಹ್ಮದೇವ್ರ ವರ ಕೊಟ್ಟರು. ಹಾಗೆ ದೇವತೆಗಳು ಯಾವ ವರ ಕೊಡಬೇಕಾದ್ರೂ ಕೂಡ ಅಂತ ಕೇಳ್ಕೊಂಡ್ಬಿಡ, ಇವರು ಕೇಳೋದು ಗೊತ್ತಿಲ್ಲದೆ ಕೇಳ್ತಾರೆ, ಅವ್ರು ಅನುಭವಿಸ್ತಾರೆ, ಅವ್ರ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಮೇಯ ಅಂದ್ರೆ ಏನು? ಮೇಯ ಅಂದ್ರೆ ತಿಳಿಯಲಿಕ್ಕೆ ಸಾಧ್ಯವಾಗೋದು, ಅಮೇಯ ಅಂದ್ರೆ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರೋದು. ಅಪ್ರಮೇಯ ದೇವರಿಗೆ ಹೆಸರು. ಮೇಯ, ಪ್ರಮೇಯ, ಅಪ್ರಮೇಯ, ಯಾವುದನ್ನು ಪೂರ್ತಿ ತಿಳಿಯಲಿಕ್ಕಾಗೋದಿಲ್ಲ ಅಪ್ರಮೇಯ ಅಂತ ಕರೀತಾರೆ. ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್ ಟೋಟಲಿ. ಅದನ್ನು ತಿಳಿಯಲಿಕ್ಕೆ ದೇವರ ಮಹಿಮೆ. ಅಕಾರಸ್ಯ ಭಗವನ್ ನಾಮತ್ವಾತ್ ಅಸ್ಯ ವಿಷ್ಣು ವಶಃ ತಂತ್ರೋ ಅವಶಃ ಇತ್ಯರ್ಥಂ ಅಭಿಪ್ರೇತ್ಯ ಉಕ್ತಂ ಅವಶಃ ಇತಿ. ಸ ಏತೇನ ಪ್ರಜ್ಞೇನ ಆತ್ಮನಾ ಇತ್ಯೇತತ್ ಯೋ ವೇದ. ಈ ರೀತಿ ದೇವರು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ವೇದ ಏವಂ ಹರಿ ಹರಿಂ ಇತಿ ಅಧ್ಯಾಹಾರ ಪೂರ್ವಂ ಫಲಕಥನ ಪರತಯ ವ್ಯಾಚಷ್ಟೇ ಯೋ ವೇದ ಇತಿ. ವೇದ ಬಂತಲ್ಲ, ಯಾರು ನನ್ನನ್ನು ಪುರುಷೋತ್ತಮ ಅಂತ ತಿಳ್ಕೊತಾರೋ, ಅಥೋಸ್ಮಿ ಲೋಕೆ ವೇದೇ ವೃತ ಪ್ರೀತಿಮಾಂ ಸರ್ವಭಾವೇನ ಭಾರತ ಬುದ್ಧಿಮಾನ್ ಕೃತಕೃತ್ಯ ಭವತಿ ಅಂತ ಹೇಳ್ತಾರಲ್ಲ ಹಾಗೆ. ದೇವರನ್ನು ಬಂದೊಂದ್ಸರಿ ತಿಳಿದಾಗಲೂ ಕೂಡ ಒಟ್ಟದಕ್ಕೂ ಫಲ ಇದೆ, ಒಂದೊಂದಕ್ಕೂ ಫಲ ಇದೆ. ದೇವರನ್ನು ಒಂದೊಂದು ಅಂಶದಲ್ಲಿ ತಿಳ್ಕೊಂಡ್ರು ಭಾರಿ ಫಲ ಇದೆ. ದೇವರು ಪೂರ್ತಿ ಧ್ಯಾನ ಮಾಡಿದ್ರು ಫಲ ಇದೆ, ಒಂದೊಂದು ಅವಯವ ಧ್ಯಾನ ಮಾಡಿದ್ರು ಫಲ ಇದೆ. ಅದಕ್ಕೆ ಸಂಚಿಂತ ಏದ್ ಭಗವತ ಶರಣ ಅರವಿಂದಮ್ ಅಂತ ಹೇಳಬೇಕಾದ್ರೆ, ಯಾರಿಗೆ ಪೂರ್ತಿ ಧ್ಯಾನ ಮಾಡಕ್ಕೆ ಬರುತ್ತೆ ಪೂರ್ತಿ ಧ್ಯಾನ ಮಾಡ್ಬೋದು, ಪೂರ್ತಿ ಮಾಡಕ್ಕೆ ಬರೆದವರು ಏನು ಮಾಡ್ಬೋದು ಅವರು? ಅಚ್ಚ ಅಲ್ಲೇ ತಾತ್ಪರ್ಯ ಬರೆದಿರೋ ಒಂದೊಂದೇ ಅಂಗ ಧ್ಯಾನ ಮಾಡಿ, ಅಷ್ಟೇ ಮಾಡಿ. ಸಮಯ ಯೋಚನೆ ಇದೆ ಕೆಲ ಯಾಕೆ ಮನಸ್ಸಲ್ಲಿ ಲೆಕ್ಕ ಮಾಡ್ಕೊಂಡು ಮಾಡೋಕ್ಕೂ ಬರುತ್ತೆ, ಒಂದೊಂದೇ ಬಿಡಿಸಿ ಬಿಡಿಸಿ ಕೂಡಿಸೋಕ್ಕೂ ಬರುತ್ತೆ. ಗೊತ್ತಾಯ್ತಾ? ದೊಡ್ಡ ಲೆಕ್ಕ ಕೊಟ್ಟಿರ್ತಾರೆ ಕೆಲವ್ರು, ಎಲ್ಲ ಬೊಟ್ಟಿಗೆ ಮಾಡಕ್ಕೆ ಬರೆದ್ರೆ ಏನು ಮಾಡ್ತಾರೆ ಅವರು? ಸ್ಪ್ಲಿಟ್ ಮಾಡ್ಕೊಂಡು ಆ್ಯಡ್ ಮಾಡ್ತಾರೆ ಕೊನೆಗೆ, ಕೆಲವ್ರು ಒಂದೇ ಸತಿ ಹೇಳ್ಬಿಡ್ತಾರೆ. ಅದರಿಂದ ಧ್ಯಾನ ಮಾಡೋ ಶಕ್ತಿ ಇದ್ದರೆ ಒಟ್ಟಿಗೆ ಮಾಡಿ, ಮಾಡಕ್ಕೆ ಬರೆದವರು ಏಕಾಂಗ ಧ್ಯಾನ ಮಾಡಿ. ಅದೇ ರೀತಿಯೇ ಇಲ್ಲಿ ಹೇಳಿದಾಗ ಒಂದೊಂದು ವಿದ್ಯೆನೂ, ದೇವರು ಹುಟ್ಟೇ ಇಲ್ಲ ಸಾವೇ ಇಲ್ಲ ಅಂತ ತಿಳ್ಕೊಂಡ, ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತಕ್ವಾ ದೇಹಂ ಪುನರ್ಜನ್ಮ ಸೈ ಮಾಮೇತಿ ಮಾರ್ಜನ. ನನ್ನದು ಬಂದ್ಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ ಒಂದೇ ತಿಳ್ಕೊಂಡ್ರೆ. ಏನದು? ದೇವರು ಹುಟ್ಟಿಲ್ಲ, ದೇವರಿಗೆ ಸಾವಿಲ್ಲ, ಆತನ ಹುಟ್ಟು ದಿವ್ಯ, ಆತನ ಕರ್ಮ ದಿವ್ಯ ಅಂತ ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ. ಅಂದರೆ ಒಂದು ಪಾರ್ಟ್ ಬೈ ಪಾರ್ಟು ಫಲ ಇದೆ, ಟೋಟಲ್ ಇದಕ್ಕೂ ಫಲ ಇದೆ. ಅದಕ್ಕೇನು ಮಾಡ್ಬೇಕು? ಯಾವಾಗ ಹೆಚ್ಚು ತಗೊಳಕ್ಕೆ ಏನು ಮಾಡ್ಬೇಕು? ಯಾವಾಗಲೂ ಹೆಚ್ಚೆಚ್ಚು ತಿಳಿಬೇಕು, ಅವಾಗ ಭಾರಿ ಅನುಕೂಲ ಆಗುತ್ತೆ. ಅವಶಃ ಸ ಸ್ವತಂತ್ರತ್ವ ತ್ರಯೋವಿಂಶತಿ ನಾಮಕಂ ಯೋ ವೇದ ಏವಂ ಹರಿಂ ಸಮ್ಯಕ್. ಅದಕ್ಕೆ ಸಮ್ಯಕ್ ಅನ್ನೋ ಪದ ಸೇರಿಸ್ಬಿಟ್ರು. ದೇವರನ್ನು ಸರಿಯಾಗಿ ತಿಳಿಬೇಕು. ಈ ರೀತಿ ಸರಿಯಾಗಿ ತಿಳಿಬೇಕಾದ್ರೆ ಏನು ಮಾಡಬೇಕಾಗ? ಉಳಿದಷ್ಟು ಕೂಡ ನಾವು ಹೆಚ್ಚು ತಿಳಿದಷ್ಟು ಕೂಡ ಒಂದು ವಿಷಯ ಸ್ಪಷ್ಟ ಆಗ್ಲಿಕ್ಕೆ ಶುರುವಾಗುತ್ತೆ. ಒಂದು ವಿಷಯ ಸ್ಪಷ್ಟ ಆಗ್ಬೇಕಾದ್ರೆ ಏನು ಮಾಡಬೇಕು? ಬೇರೆ ವಿಷಯ ತಿಳಿದಷ್ಟು ಒಂದು ವಿಷಯ ಸ್ಪಷ್ಟ ಆಗುತ್ತೆ. ತುಂಬ ಜನ ಗೊತ್ತಿರೋದಿಲ್ಲ. ಈಗ ಮಧ್ವೀಜ ಪಾಠ ಓದೋರು ಇದ್ದಾರೆ, ಒಬ್ಬರು ಬಿದ್ದರು ಪಾಪ, 16 ವರ್ಷ ಇನ್ನೂ ಮಧ್ವೀಜ ಮುಗಿದಿಲ್ಲ ಅಂತ ಹೇಳ್ತಿದ್ರು. ಪಾಪ ಪಾಠ ಹೇಳ್ತಾನೆ ಇದ್ದಾರೆ, ಕೇಳ್ತಾನೆ ಇದ್ದೇನೆ, ಅಷ್ಟೇ ಬದಲೇ ಇದ್ದೇ ಬರ್ತೇ ಹೋಗಿರುತ್ತೆ ಆಗಲೇ ಪೂರ್ತಿ ಅವರಿಗೆ. ಆ ರೀತಿ ಏನಾಗ ಪರ್ಫೆಕ್ಟಾಗಿ ಹೇಳ್ಬೇಕು ಹೇಳಿದರೆ ತಪ್ಪದು, ಆ ರೀತಿ ಪರ್ಫೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ಹಿಡಿತಾ? ಸುಧಾ ಗ್ರಂಥ ಓದಿ ಮಧ್ವೀಜ, ಅವಾಗ ಮಧ್ವೀಜ ಅರ್ಥ ಆಗೋದು ಬೇರೆ ಆಗುತ್ತೆ. ಅದೊಂದು ಒಂದನ್ನೇ ಓದೋದು ಬೇರೆ, ಬೇರೆ ಓದಿ ಅದನ್ನು ಹೆಲ್ಪ್ ಮಾಡ್ಕೊಳ್ಳೋದು ಬೇರೆ. ಅದಕ್ಕೆ ಯಾವಾಗಲೂ ಶಾಸ್ತ್ರವನ್ನು ಪೂರ್ತಿ ತಿಳ್ಕೊಬೇಕು, ಡೀಪ್ ಹೋಗ್ಬೇಕು ಅಂತ ತಿಳ್ಕೊಂಡೆ. ಡೀಪ್ ಡೆಪ್ತ್ ಜಾಸ್ತಿ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ಯಾವಾಗಲೂ ವಿಡ್ತ್ ಜಾಸ್ತಿ ಆಗಬೇಕು. ವಿಡ್ತ್ ಜಾಸ್ತಿ ಆದಷ್ಟು ಕೂಡ ಡೆಪ್ತ್ ಜಾಸ್ತಿ ಹೋಗ್ಲಿಕ್ಕೆ ಬರುತ್ತೆ. ಗೊತ್ತಾಯ್ತಾ? ನೀವು ಬೋರ್ವೆಲ್ ನೋಡಿದ್ರೆ, ಬೋರ್ವೆಲ್ ಯಾತಕ್ಕೆ ಕಡಿಮೆ ಬಿಡ್ತಾರೆ ಡೀಪ್ ಹೋಗುತ್ತೆ? ಯಾಕೆ ಅಲ್ಲ, ಯಾತಕ್ಕೆ ಬೋರ್ವೆಲ್ ಬೋರ್ವೆಲ್ ಮಿನಿಮಮ್ ಜಾಗದೊಳಗೆ 4 ಇಂಚು 6 ಇಂಚಲ್ಲಿ ಏನು ಮಾಡುತ್ತಾರೆ ಅವರು? 1000 ಅಡಿ ಹೋಗ್ತಾರೆ. ಆದರೆ ಓಪನ್ ವೆಲ್ ಯಾರಿಗೆ ತೊಳಕ್ಕೆ ಬರೋದಿಲ್ಲ, 6 ಇಂಚ್ ತೊಳ ಒಳಗೊಳಕ್ಕೆ ಬರೋದಿಲ್ಲ. ಯಾತಕ್ಕೆ ಇಲ್ಲಿ ಬೋರ್ವೆಲ್ ಹೋಯ್ತು ಅಂದರೆ ಬೇರೆ ಫೋರ್ಸ್ ಇದೆ ಹೋಗ್ಲಿಕ್ಕೆ. ಅದಕ್ಕೆ ಅರ್ಥ, ಬೇರೆ ಫೋರ್ಸ್ ಇದೆ, ಆ ಕರೆಂಟ್ ಡ್ರೈವ್ ಮಾಡುತ್ತದೆ, ಅದಕ್ಕೆ ಡ್ರಿಲ್ ಮಾಡ್ತಾ ಹೋಗಿ ಬರುತ್ತೆ. ಇಲ್ಲಿ ಡ್ರಿಲ್ ಮಾಡೋದಿಲ್ಲ, ಅದರಿಂದ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈಗ ಆ್ಯಕ್ಚುಲಿ ಏನು ಬೇಕಾಗ, ವಿಡ್ತ್ ಜಾಸ್ತಿ ಇದ್ದಷ್ಟು ಕೂಡ ಡೆಪ್ತ್ ಕಮ್ಮಿ ಆಗ ಜಾಸ್ತಿ ಆಗುತ್ತೆ. ಡೆಪ್ತ್ ಜಾಸ್ತಿ ಆಗಬೇಕಾದ್ರೆ ವಿಡ್ತ್ ಜಾಸ್ತಿ ಇರಬೇಕು. ವಿಡ್ತ್ ಕಡಿಮೆ ಆದರೆ ಡೆಪ್ತ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದು ಹೆಚ್ಚು ಶಾಸ್ತ್ರ ಹೋದ್ರೆ ಏನಾಗುತ್ತಾಗ? ಡೆಪ್ತ್ ಜಾಸ್ತಿ ಬರುತ್ತೆ. ಒಂದೇ ಸಬ್ಜೆಕ್ಟ್ ಒಂದೇ ಯಾರು ಹೊರ್ಕೊಡ್ತಾರಾ? ಸಮಾನ 6 ಸಬ್ಜೆಕ್ಟ್ ಕಾನ್ಸೆಪ್ಟ್ ಯಾತಕ್ಕೆ ಬಂತು ಅಂದರೆ, 6 ಓದ್ತಾನೆ, ಒಂದನ್ನು ಸ್ಪೆಷಲೈಸ್ ಮಾಡ್ತಾನೆ. ಆಮೇಲೆ ಅದು ಬರೀ ಮ್ಯಾಥಮೆಟಿಕ್ಸ್ ಓದ್ದ, ಗೊತ್ತಾಯ್ತಾ? ಅವನಿಗೆ ಯಾರಿಗೆ ಪೂರ್ತಿ ಬರೋದಿಲ್ಲ, ಬರೀ ಫಿಸಿಕ್ಸ್ ಓದ್ದಕ್ಕೆ ಹೋಗ್ತಾನೆ. ಮ್ಯಾಥಮೆಟಿಕ್ಸ್ ಜ್ಞಾನ ಓದಕ್ಕೆ ಬರೋದಿಲ್ಲ ಅವನಿಗೆ. ಮ್ಯಾಥಮೆಟಿಕ್ಸ್ ಇಲ್ಲ ಫಿಸಿಕ್ಸ್ ಅರ್ಥನೇ ಆಗೋದಿಲ್ಲ. ಯಾವ ಸಬ್ಜೆಕ್ಟು ಅರ್ಥ ಆಗೋದಿಲ್ಲ. ಮ್ಯಾಥಮೆಟಿಕ್ಸ್ ಸ್ಪೆಷಲೈಸೇಷನ್ ಮ್ಯಾಥಮೆಟಿಕ್ಸ್ ಓದೋದು ಬೇರೆ, ಒಂದು ರೀತಿ ಜನರಲ್ ತಿಳ್ಕೊಳ್ಳೋದು ಬೇರೆ. ಅದಕ್ಕೆ ಯಾವುದೇ ಶಾಸ್ತ್ರ ಹೆಚ್ಚೆಚ್ಚು ಓದಿದರೆ ಜನ ಟೈಮ್ ವೇಸ್ಟ್ ಮಾಡಬಾರ್ದು. ಯಾವುದೋ ಬಸ್ಸಲ್ಲಿ ಹೋಗ್ತಿದ್ದ, ಅದು ಬಂದ್ರ ಭಾಷೆ ಓದಕ್ಕಾಗುತ್ತ ಅಲ್ಲಿ, ಯಾವುದೋ ನ್ಯೂಸ್ ಪೇಪರ್ ಓದ್ದ, ಸೀರಿಯಸ್ ಓದ್ಬೇಕಂತ ಅರ್ಥ ಮಾಡ್ಕೊಂಡು ಓದಿದ್ರೆ ಅದೇ ದೊಡ್ಡ ವಿಷಯ ಇಲ್ಲದೆ ಇರಬಹುದು. ತಪ್ಪು ಅಂತ ತಿಳ್ಕೊಳ್ಳೋದು ಕೂಡ ಏನದು, ಜ್ಞಾನದ ಒಂದು ಮುಖ ಅದು. ನೀವು ಯೂಸ್ಲೆಸ್ ವಿಷಯ ಎಷ್ಟೊಂದು ಕೊಟ್ಟಿದ್ದಾರೆ ತಿಳ್ಕೊಂಡ ಉಪಯೋಗ ಆಯ್ತಾಗ, ಅವ್ರು ಸುಮ್ಮನೆ ನಿದ್ದೆ ಹೊಡೆದು ಬಿಡ್ತಾರೆ. ಏನಾಗುತ್ತೆ ಅದರಿಂದ, ನಿದ್ದೆ ರೆಸ್ಟ್ಗೆ ಆ ರೀತಿ ಬ್ರೈನ್ ಐಡ್ಲ್ ಮಾಡಬಾರ್ದು. ಐಡ್ಲ್ ಮಾಡಿದ್ರೆ ಏನಾಗುತ್ತೆ, ಅದು ಪದಾರ್ಥ ಉಪಯೋಗಿಸ್ತಾ ಹೋದರೆ ಹೇಗೆ ತುಕ್ಕಿಡಿ ಅಂತ ಹಾಗೆ ಯಾವಾಗಲೂ ವ್ಯಾಕ್ಟಿವ್ ಇರಬೇಕು ಬ್ರೈನ್. ಅದು ಏನಾದ್ರೂ ಒಂದು ಮಾಡ್ತಿರ್ಬೇಕು, ಬ್ರೈನಿಗೆ ಕೆಲಸ ಕೊಡಬೇಕು. ಇವತ್ತು ವ್ಯಾಯಾಮ ಮಾಡಿದರೆ ದೇಹ ಹೇಗೆ ಗಟ್ಟಿ ಇರುತ್ತೋ, ಇಂಟೆಲೆಕ್ಚುಯಲ್ ಎಕ್ಸಸೈಸ್ ಅಂದರೆ ಯಾವುದು, ತದ್ಧಿ ತಪಃ ತದ್ಧಿ ತಪಃ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೆಯದ ಪಿಕೋ. ಏನಾರು ಹೇಳಬೇಕು, ಏನಾರು ಕೇಳಬೇಕು, ಆದರೆ ಹೇಳಬೇಕಾಗಿ ಬಂದು ಹೆಚ್ಚು ಕಂಟ್ರೋಲ್ ಇರಬೇಕು. ನಮಗೆ ವೆಹಿಕಲ್ ರೈಡ್ ಮಾಡಬೇಕಾಗ ಕಂಟ್ರೋಲ್ ಇರಬೇಕು, ಹಾಗೆ ತಪ್ಪು ಹೇಳಿದರೆ ತಪ್ಪು ಅಂತ ತಿಳ್ಕೊಳ್ಳೋಷ್ಟು ಜ್ಞಾನ ಇರಬೇಕು, ಸರಿನ ಫಾಲೋ ಮಾಡೋಷ್ಟು ಜ್ಞಾನ ಇರಬೇಕು. ಐಡ್ಲ್ ಆಗಿಬಿಟ್ರೆ ಮಾತ್ರ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಆಚಾರ್ಯ ಏನು ಮಾಡಿದರು, ಪಾಠನ ಹಚ್ಚಿದ್ರು ಪಾಠ ನಿಲ್ಲಿಸಿಬಿಟ್ರು. ಯಾವಾಗ ಆಚಾರ ಪ್ರಶ್ನೆ ಕೇಳಿದ್ರು ಪಾಠ ಹೇಳೋಕೆ ನಿಲ್ಲಿಸಿಬಿಟ್ರು, ಪಾಠ ಇಲ್ಲ ಮಠದಲ್ಲಿ. ತಕ್ಷಣ ಎಲ್ಲ ಊದಕ್ಕೆ ಆಚಾರ್ಯ ಕಣ್ಣಿವೆ ಹೇಳಿಬಿಡಿ ಪಾಠ ಅಂದರು. ಅದಕ್ಕಿಂತ ಆಚಾರ ಸರ್ವಮೂಲ ಗ್ರಂಥ ಬರೋದಿಲ್ಲ. ಏನು ಪಾಠ ಹೇಳಿದ್ರು ಅಂದಾಗ, ಪ್ರವಕ್ತಿ ಮಾಯಾ ಸಮಯಂ ಸ್ವ ಪೂರ್ಣಧೀಹಿ, ಅದ್ವೈತ ಪಾಠ ಹೇಳ್ತಾ ಇದ್ದಾರೆ ಆಚಾರ್ಯ, ಅದ್ವೈತ ಪಾಠ. ಇದು ಬಹಳ ಜನ ಗೊತ್ತಿಲ್ಲ, ಇವರೆಲ್ಲ ಬರೆದ್ಬಿಟ್ಟಿದ್ದಾರೆ. ಎನ್ಸರ್ಕೋಬೇಡಿ ಅಂಥೇಳಿ ರಾಮಕೃಷ್ಣ ಸಾಹಿತ್ಯ ಬರೆದ್ಬಿಟ್ಟಿದ್ದಾರೆ. ಆಚಾರ್ಯ ಮೊದಲು ಅದ್ವೈತ ಓದಿದರು, ಓದಿದರು ಪಾಠ ಹೇಳಿದರು ಅಂತ ಅಲ್ಲಿರೋದು, ಓದಿದರು ಅಂಥೇಳಿ ಬರ ತಪ್ಪದು. ಅಲ್ಲಿ ಯಾತಕ್ಕೆ ಹೇಳಿದ್ರು ಆಚಾರ ಮಾಡಿದರು ಅಂದರೆ, ಸುಮ್ಮನೆ ಕೂಡಬಾರ್ದು ಅದ್ವೈತ ಹೇಳಿದರು. ಹೇಗೆ ಹೇಳಿದರು ಅದನ್ನು, ಖಂಡನೆ ಮಾಡ್ತಾ ಹೇಳಿದರು. ಹೇಳಬೇಕಾದ್ರೆ ಏನಿದು ಮಾನ್ಯೋನ್ವಯೋ ಅನ್ಯೋನ್ಯ ಮಹೋನೋ ದೃಶ್ಯತೆ, ಸೂತ್ರ ಇರೋದೇನು, ಭಾಷೆ ಇರೋದೇನು, ಅರ್ಥಾತ್ ಸಂಬಂಧನೇ ಇಲ್ಲ. ಇದು ಭಾಷೆ ಹೇಗಾಗುತ್ತೆ, ಇದನ್ನು ಕೇಳಿ ಕೇಳಿ ಅವ್ರಿಗೇನು ಬಂತಾಗ ಓ ನಿಜವಾದ ಭಾಷೆ ಹೇಳಿ ಅಂತ ಆ ಕೇಳಿದ್ರು. ಅದರಿಂದ ಯಾವಾಗಲೂ ತಪ್ಪನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಏನದು, ಜ್ಞಾನದ ಒಂದು ಮುಖ. ಅದನ್ನೇ ಉಪನಿಷತ್ತು ಈಶಾವಾಸ್ಯದಲ್ಲಿ ಹೇಳ್ತಾರೆ, ಬರೀ ತಪ್ಪನ್ನು ಸರಿಯಾಗಿ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ, ತಪ್ಪನ್ನು ತಪ್ಪು ಅಂತ ತಿಳ್ಕೊಂಡು ಸರಿ ಸರಿ ಅಂತ ತಿಳ್ಕೊಂಡ್ರೆ ಆಗ ಪೂರ್ಣ ಪುಣ್ಯ ಬರುತ್ತೆ ಅಂತ ಹೇಳಿದ್ರು. ಅನಿಷ್ಟ ನಿವೃತ್ತಿ ಆಗೋದು ದುರ್ಮತ ಖಂಡನೆ ಮಾಡಿದಾಗ, ಇಷ್ಟಪ್ರಾಪ್ತಿ ಆಗೋದು ಸನ್ಮತ ಸ್ಥಾಪನೆ ಮಾಡಿದಾಗ. ಅದರಿಂದ ತಪ್ಪನ್ನು ತಿಳ್ಕೊಳ್ಳೇಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಿ. ಅದಕ್ಕೆ ಜತೆ ಜತೆಯಾಗಿ ಹೋಗ್ಬೇಕು, ಖಂಡನೆ ಮಾಡೋದು ಎರಡು. ಅದೇ ಅದು ಯಾತಕ್ಕೆ ಸ್ವರಮೂಲ ಎಲ್ಲ ಸೇರಿಸ್ಬಿಟ್ಟಿದ್ದಾರೆ, ಉಪಾಧಿ ಖಂಡನ ಅವೆಲ್ಲ ಯಾತಕ್ಕೆ ಬರೆದ್ರು, ತಪ್ಪನ್ನು ತಿಳ್ಕೊಂಡು ಖಂಡನೆ ಮಾಡಿ ಅಂತ ತಿಳಿಸ್ತಾ ಹೋದ್ರು. ಹಾಗೆ ಜತೆ ಜತೆಯಾಗಿ ಹೇಳಿದ್ರು. ನಮ್ಮಲ್ಲಿ ಹಾಗಲ್ಲ, ಏನು ಮಾಡಿಬಿಟ್ಟು ಇತ್ತೀಚಿನ ಅಧ್ಯಯನ ಹೇಗಾಗಿದೆ ಅಂದರೆ ಅದನ್ನೇ ಪೂರ್ತಿ ಓದಿಬಿಡ್ತಾರೆ, ಉತ್ತರನೇ ಇಲ್ಲದಾಗಿಬಿಡ್ತಾರೆ. ಒಂದು ಗಂಟೆ ಉಪನ್ಯಾಸ ಕೊಟ್ಟಿದ್ದು, ನಾಸ್ತಿಕ ಮತ ಖಂಡನೆ ಮಾಡಿರಿ ಅಂತ ಕೊಟ್ಟಿದ್ದಾರೆ ಪಾಪ. 50 ನಿಮಿಷ ನಾಸ್ತಿಕವಾದ ಅನುವಾದ ಮಾಡಿಬಿಟ್ಟ, 10 ನಿಮಿಷದಲ್ಲಿ ಏನು ನಾಸ್ತಿಕವಾದ ಖಂಡನೆ ಮಾಡ್ತಾರೆ, ಸಾಧ್ಯ ಇಲ್ಲ. ಟೈಮಿಂಗ್ಸ್ ಮೇಂಟೈನ್ ಮಾಡೋದಿಲ್ಲ, ಟೈಮ್ ಆಯಿತು ಆದರೆ ಬಿಟ್ಬಿಡ್ತೀವಿ, ಇಟ್ಬಿಡ್ತಾರೆ. ಕೊನೆಗೆ ಕೇಳೋರಿಗೆ ಏನು ಗಟ್ಟಿ ಆಯ್ತು, ಈಗ ನಾಸ್ತಿಕ ಮತ ಗಟ್ಟಿಯಾಗೋಯ್ತು ಅಷ್ಟೇ. ಅದಕ್ಕೆ ಅವ್ರು ಏನು ಮಾಡ್ಕೋಬೇಕು, ಅವ್ರು ನಾಸ್ತಿಕ ಮತದ ಎಸೆನ್ಸ್ ಹೇಳಿಬಿಟ್ಟು ಅದಕ್ಕೆ ಡೀಟೇಲಾಗಿ ಖಂಡನೆ ಮಾಡಿದ್ರೆ ಸರಿಯಾಗಿ ಕೊಡುತ್ತೆ. ಖಂಡನೆ ಮಾಡಬೇಕಾದ್ರೆ ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ ಅವರಿಗೆ. ಟೈಮಿಂಗ್ಸ್ ಮೇಂಟೈನ್ ಮಾಡಿ ತುಂಬ ಜನ ಹಾಗೆ ಮಾಡಿಬಿಟ್ಟು ಕೆಡಿಸ್ಬಿಡ್ತಾರೆ. ಆ ಜನಗಳಿಗೆ ಉಪಯೋಗ ಆಗದೇ ಮೊದಲಿಗಿಂತ ಹೋಪ್ಲೆಸ್ ಆಗಿಬಿಡುತ್ತೆ. ಆ ಔಷಧಿ ಡಾಕ್ಟರ್ ಔಷಧಿ ತೊಗೊಂಡ್ಮೇಲೆ ಸ್ವಲ್ಪ ರೋಗ ಜಾಸ್ತಿ ಆದರೆ ಹಾಗೋ ಹಾಗೆ, ಕಡಿಮೆ ಆಗಬೇಕಲ್ಲ ರೋಗ ಜಾಸ್ತಿ ಆಗುತ್ತೆ. ಇದೆಲ್ಲ ಆಚಾರ್ಯ ಅಂತ ಕೇಳ್ತಾರೆ. ಏನು ಹೇಳಿ ಏನದ, ಅದೇ ಯಾವಾಗಲೂ ಜೊತೆ ಜೊತೆ ಹೋಗ್ಬೇಕು ಅಂತ ಹೇಳಿದ್ದೀಗ. ಹೌದು, ಮಿಥ್ಯಾಜ್ಞಾನ ಒಂದೇ ಕಾಲಕ್ಕೆ ತಪ್ಪನ್ನು ತಪ್ಪು ಅಂತ ತಿಳಿತಾರೆ, ಸರಿ ಅಂತ ಸರಿ ಅಂತ ತಿಳ್ಕೋಬೇಕು. ನಾವು ದಾರಿ ಎಲ್ಲ ಓಪನ್ ಆಗಿದೆ, ಈಗ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರಬೇಕು, ತಪ್ಪು ದಾರಿಯಲ್ಲಿ ಹೋಗಬಾರ್ದು. ಈಗ ಸೈಮಿಲ್ಟೇನಿಯಸ್ ನಡಿಬೇಕೆ ಹೊರತು ಬೇರೆ ರೀತಿ ನಡೆದ ಸರಿ ಬರೋದಿಲ್ಲ. ಅದು ಅದನ್ನು ನುಂಗ್ತಾರಲ್ಲ ಹಾಗೆ, ಅವಾಗ ಅದು ಇಟ್ಬಿಡೋದು ಒಂದು ಕಡೆ, ಆಮೇಲೆ ನುಂಗೋ ಶುರು ಮಾಡ್ತೀರಾ. ಆಗಿತ್ತ ಆಗಿತ್ತ ಪ್ರೋಸೆಸ್ ಹಾಗೆ ಹೋಗ್ತಾ ಇರಬೇಕು. ಅದು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಿಯಾಗಿರುತ್ತೆ. ಅದು ಅಲ್ಲಿ ಇರಲಿ, ನಾಳೆ ದಿವಸ ಅದನ್ನ ಮುಂದುವರ್ಸೋ. ನಾಳೆ ಪಾಠ ಇರೋದಿಲ್ಲ, ನಾಳೆ ಅಮಾವಾಸ್ಯೆ ಸ್ವಲ್ಪ ಉಳ್ಕೊಂಡಿದೆ, ಪ್ಲಸ್ ಪಾಠ್ಯನ ಇದೆ. ನಾಡಿದ್ದು ಯಾವ ಪಂಚಾಂಗದ ಪ್ರಕಾರ ಕೂಡ ದ್ವಿತೀಯನೇ, ಸೋಮವಾರ ಪಾಠ ಇದೆ. ಅದು ತಪ್ಪು, ಅದು ಬೇರೆ, ಅದಕ್ಕೇನೆ ಓದ್ಬೇಕು, ಹೇಳ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೇನಂತ ಹೇಳಿದ್ರೆ ಈಗ ಗುರು